ಅವನಿಲ್ಲದಿದ್ದರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದ ಏನೂ ಆಗಲ್ಲ. ನರತೆ ಪ್ರಕ್ರಿಯೆಯಲ್ಲಿ ಕಿಂಚನಾದೆ ಮಹಾನ ಮಗವನ್ ಸ್ವಾಮಿ, ನಿನ್ನಿಂದಾಗಿ ಸಕಲ ಜಗತ್ತು ಚಲನವರಣ ಪಡೀತಾ ಇದೆ. ನೀನಿಲ್ಲದಿದ್ದರೆ ಯಾರೂ ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲವಯ್ಯ. ಅಂಥ ನಿನಗೆ ನಮಸ್ಕಾರ. ಭಗವಂತನ ಎರಡು ರೂಪದ ಪರಿಚಯ ಮಾಡಿಕೊಟ್ಟರು. ಒಂದು ಎಲ್ಲರನ್ನ ಉದರದಲ್ಲಿ ಧಾರಣೆ ಮಾಡುವಂತ ಮೂಲ ರೂಪ ನಾರಾಯಣ, ಅವನಿಂದಲೇನೆ ಸೃಷ್ಟಿ ಕಾಲದಲ್ಲಿ ಎಲ್ಲ ಅವತಾರ ರೂಪಗಳು ಹೊರಬರುತ್ತೆ. ಪ್ರಳಯ ಕಾಲದಲ್ಲಿ ಎಲ್ಲ ಅವತಾರ ರೂಪಗಳು ಆ ಮೂಲ ರೂಪದಲ್ಲೇ ಸೇರಿಬಿಡುತ್ತೆ. ಇನ್ನ ತನ್ನ ಉದರದಲ್ಲಿರತಕ್ಕಂಥ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಸ್ವಾಮಿ ಅನಾದಿಯಿಂದ ಒಂದು ರೂಪದಿಂದ ಇದ್ದಾನೆ. ಅದು ಯಾವಾಗ ಸೇರ್ತಾನ ಅವರೊಳಗೆ ಅಂದರೆ ಇಲ್ಲ, ಅನಾದಿಯಿಂದ ತಾನು ಯಾವಾಗಿಂದ ಇದ್ದಾನೋ, ಜೀವರಾಶಿಗಳು ಯಾವಾಗಿಂದ ಇದ್ದಾರೋ, ಜೀವರಾಶಿಗಳು ಯಾವಾಗಿಂದ ಇದ್ದಾರೆ ಅನಾದಿಯಿಂದ ಇದ್ದಾರೆ. ಅಂದರೆ ದೇವರು ಯಾವಾಗಿಂದ ಇದ್ದಾರೋ ಆವಾಗಿಂದ ಜೀವರಾಶಿಗಳು ಇದ್ದಾರೆ, ಜೀವರಾಶಿಗಳು ಯಾವಾಗಿಂದ ಇದ್ದಾರೋ ಆವಾಗಿಂದ ದೇವರು ಕೂಡ ಅವರೊಳಗೆ ನಿಂತಿದ್ದಾರೆ. ಆ ರೂಪವನ್ನು ಜೀವರಿಗೆ ಮೀಸಲಾಗಿ ಅವರಿಗೋಸ್ಕರ ಪ್ರತ್ಯೇಕವಾದ ರೂಪವೇ ಬಿಂಬ. ಆ ರೂಪ ಅನಾದಿಕಾಲದಿಂದ ಜೀವರಲ್ಲೇ ಇದೆ, ಸೃಷ್ಟಿಕಾಲದಲ್ಲೂ ಜೀವರ ಜೊತೆಗೇನೆ ಇರುತ್ತೆ, ಸ್ಥಿತಿಕಾಲದಲ್ಲೂ ಜೀವರ ಜೊತೆಗೇನೆ ಒಳಗೇನೆ ಇರುತ್ತೆ, ಪ್ರಳಯ ಕಾಲದಲ್ಲೂ ಜೀವರು ದೇವರ ಹೊಟ್ಟೆಗೆ ಸೇರಿದರೆ ಆ ಜೀವರನ್ನು ಬಿಟ್ಟು ಮೂಲ ರೂಪಕ್ಕೆ ಸೇರಲ್ಲ. ಯಾವಾಗಲೂ ಜೀವರಲ್ಲೇನೆ ಇರುವಂಥ ಒಂದು ರೂಪ, ಅದನ್ನೇ ಬಿಂಬರೂಪ ಅಂತ ಕರೀತಾರೆ. ಈ ಬಿಂಬರೂಪಕ್ಕೇನೆ ವಿಶೇಷವಾಗಿ ಯಾವ ಹೆಸರು ಅಂದರೆ ಹರಿ ಅಂತ ಹೆಸರು. ಇದಕ್ಕೆ ದಾಸರಾಯರು ಹರಿಕಥಾಮೃತ ಸಾರ ಅಂತ ಹೇಳಿದರೆ ಏನು, ಯಾರ ಕಥಾಮೃತ ಅಂತ ದೇವರದ್ದು. ಇದು ಪ್ರತ್ಯೇಕ ರೂಪ, ಎಲ್ಲರ ಹೃದಯದಲ್ಲಿ ನಿಂತ ಬಿಂಬನ ಕಥ ಅಂದರೆ ಅವನೇ ಹನ್ನೊಂದು ಇಂದ್ರಿಯಗಳಲ್ಲಿ ನಡೆಸುವ ವ್ಯಾಪಾರವೇ ಕಥ. ಅಂಥ ಕಥೆಯನ್ನು ತೋರಿಕೊಟ್ಟದ್ದೇ ಹರಿಕಥಾಮೃತ ಸಾರ. ನೋಡಿ, ಹರಿಕಥಾಮೃತ ಸಾರ ಅಂತ ಬಂತು, ಅದರಲ್ಲಿ ಯಾವುದಾದ್ರೂ ಕಥೆಗಳು ಬಂತ? ಒಂದು ಕಥೆ ಇಲ್ಲ, ಒಂದು ಕಥೆ ಇಲ್ಲ. ಎಲ್ಲ ಅವನು ಹೀಗೆ ಇಂದ್ರಿಯಗಳಲ್ಲಿ ಹೀಗಿದ್ದಾನೆ, ಬಿಂಬರೂಪಿಯಾಗಿದ್ದಾನೆ, ಹೀಗೆ ಮಾಡಿಸ್ತಾನೆ, ಹೀಗೆ ಮಾಡಿಸ್ತಾನೆ, ಇದೇ ಬಂದದ್ದು. ನಾವು ಸಾಮಾನ್ಯ ಭಾಗವತ ಕೇಳ್ತೀವಪ್ಪ, ಅದರಲ್ಲಿ ಬೇರೆ ಬರುತ್ತ ಬರುತ್ತೆ? ನಾನು ಹೇಳಲ್ಲ, ಎಲ್ಲ ಭಾಗವತದಲ್ಲಿ ಬರುತ್ತೆ. ಅದಕ್ಕೆ ದಾಸರಾಯರು ತಗೊಂಡು ನಮ್ಮ ಶರೀರದಲ್ಲಿ ಬಿಂಬನಾಮಕ ಹರಿ ಮಾಡುವ ಕೆಲಸಗಳಿಗೆ ಹರಿಕಥಾ ಕಥಾಶಕ್ತಕ್ಕ ಬಿಂಬ ಮಾಡುವ ಚರ್ಯ. ಸರಿ, ನಾವು ಈ ಬಿಂಬನನ್ನೇ ಸದಾ ಚಿಂತನೆ ಮಾಡಬೇಕು. ಯಾವಾಗ ಯಾವಾಗ ಅಂದರೆ ನೀತ ಗುರುಗಳು ಬಂದು ನಮಗೆ ಬಿಂಬನ ರೂಪ ಇಂಥ ಗುಣಗಳು ಇಂಥ ಕ್ರಿಯ ಅಂತ ಪರಿಚಯ ಮಾಡಿಕೊಡ್ತಾರೆ. ಅದಕ್ಕಿಂತ ಮೊದಲು ಆತನ ರೂಪ ಗೊತ್ತಾಗಲಿಕ್ಕೆ ಮೊದಲು ರೂಪ ಗೊತ್ತಿಲ್ಲವಾದ್ದರಿಂದ ಅವನನ್ನೇ ರಾಮಕೃಷ್ಣಾದಿ ರೂಪದಿಂದ ಚಿಂತನೆ. ಅಂದರೆ ಅವನೇ ರಾಮನ ಆಕಾರದಲ್ಲಿ ಬರ್ತಾನೆ, ಅವನೇ ಕೃಷ್ಣನ ಆಕಾರದಲ್ಲಿ ನಾವು ಚಿಂತನೆ ಮಾಡೋದು ಅವನನ್ನೇ. ಮತ್ತು ಅಲ್ಲಿ ಪ್ರಶ್ನೆ ಉಳಿಯಿತು, ಅವನನ್ನೇ ಚಿಂತನೆ ಅಂದ್ರೆ ರಾಮನಿಗೂ ಅವನಿಗೂ ವ್ಯತ್ಯಾಸ ಉಂಟ? ನಮ್ಮ ಹೃದಯದಲ್ಲಿರುವ ದೇವರಿಗೂ ರಾಮನಿಗೂ ವ್ಯತ್ಯಾಸ ಇಲ್ಲ. ಅಂಥ ಕಾಲಕ್ಕೆ ರಾಮನನ್ನೇ ಚಿಂತನೆ ಮಾಡಬಹುದಲ್ಲ. ಇವನನ್ನು ರಾಮನ ಆಕಾರದಲ್ಲಿ ಚಿಂತನ ಅಂದರೆ ಏನರ್ಥ? ಇಲ್ಲದ ಗೊಜಲು ಗೊಜಲೆಲ್ಲ ಬರುತ್ತಾ ಇದೆ, ರಾಮನನ್ನು ಚಿಂತನೆ ಮಾಡೋಣ. ಇಲ್ಲ, ರಾಮನನ್ನ, ರಾಮ ಅಂದರೆ ಏಕಾಯುಗ ರಾಮಚಂದ್ರ ಅಂದರೆ ಅನೇಕ ಗುಣಗಳು ಪ್ರಕಟ ಮಾಡಿದ, ಮಹಾಶಕ್ತಿಯನ್ನು ಪ್ರಕಟ ಮಾಡಿದ ಯೋಗ ಮೂರ್ತಿ ರಾಮಚಂದ್ರ. ಅಂಥ ರಾಮಚಂದ್ರನನ್ನು ಧಾರ ವಿಚಾರಣೆ ಮಾಡಲಿಕ್ಕೆ ನಮಗೆ ಆಗಲ್ಲ, ಚಿಂತನೆ ಮಾಡಲಿಕ್ಕೂ ಆಗಲ್ಲ. ಅದು ಹನುಮಂತನಿಗೆ ಮಾತ್ರ ಸಾಧ್ಯ. ಹನುಮಂತನಿಂದ ಮಿಕ್ಕವರೆಲ್ಲ ಹತ್ತಿರ ಇದ್ದದ್ದಕ್ಕೆ ಹನುಮಂತನ ಮೂಲಕ ಅನುಗ್ರಹ ಪಡ್ಕೊಂಡ್ರಷ್ಟೆ. ಮತ್ತೆ ನಮಗೆಂಥ ರೂಪ ಉಪಾಸನೆ ಮಾಡಬೇಕು ಅಂದರೆ ಹೇಳ್ತಾರೆ, ನಮ್ಮ ಒಳಗಿರುವ ಬಿಂಬಮೂರ್ತಿಯೇ ಆ ಯಾವ ಆಕಾರದಲ್ಲಿರ್ತಾನೆ, ಯಾವ ಆಕಾರದಲ್ಲಿರ್ತಾನೆ, ಜೀವನ ಆಕಾರದಲ್ಲಿರ್ತಾನೆ. ಜೀವನ ಆಕಾರದಲ್ಲಿರುವ ಬಿಂಬಮೂರ್ತಿಯೇ ಅಂಥದ್ದೇ ಆದ ಚಿಕ್ಕ ಚಿಕ್ಕ ರೂಪಗಳಿಂದ, ಅನೇಕ ರೂಪಗಳಿಂದ ರಾಮನ ಆಕಾರದಲ್ಲಿ ಬಂದರೆ ಆ ರಾಮನನ್ನು ನಾವು ಚಿಂತನೆ ಮಾಡಬೇಕು. ಅಂದರೆ ಬಿಂಬನೇ ರಾಮ, ಅಂದರೆ ಬಿಂಬನೇ ರಾಮ ಅಂದರೆ ವ್ಯತ್ಯಾಸ ಏನು ಅಂದರೆ ಆ ರಾಮ ಎಲ್ಲ ಗುಣಗಳು ಏನೇನು ಪ್ರಕಟ ಮಾಡಬೇಕೋ ಎಲ್ಲ ಗುಣಗಳು ಪ್ರಕಟ ಮಾಡಿದ್ದ. ಈ ರಾಮ ಎಲ್ಲ ಗುಣಗಳು ಪ್ರಕಟ ಮಾಡಲಿಲ್ಲ, ತಾಕತ್ತನ್ನು ಪ್ರಕಟ ಮಾಡಲಿಲ್ಲ, ನಮಗೆ ಎಷ್ಟು ಹಿತವೋ ಮಿತವೋ ಅಷ್ಟೇ ಮಾಡಿರ್ತಾನೆ. ಇವನ ಉಪಾಸನೆಯಿಂದ ನಮಗೆ ಯಾವುದಕ್ಕೆ ಇಲ್ಲ ಅಂದರೆ ಧಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ಬಿಂಬೋಪಾಸನ ಅಂತ. ಅಷ್ಟೇ ಅಲ್ಲ, ವಿಜಯದಾಸರು ಕಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಈ ರೂಪವನ್ನು ಚಿಂತನೆ ಮಾಡುವುದರಿಂದಲೇನೇ ಮೋಕ್ಷ. ನೀತ ಗುರುಗಳು ಸಿಕ್ಕ ಮೇಲೂ ಸಿಗಲಿಕ್ಕೆ ಮೊದಲು ಕೂಡ ಎಲ್ಲರೂ ಮಾಡುತ್ತಾ ಇರುವುದರೇ ದೇವರ ಪೆಟ್ಟಿಗೆ ತೆಗೆದರೆ ಬಿಂಬನನ್ನೇ ಎಲ್ಲರೂ ಆವಾಹನೆ ಮಾಡುವುದು. ಮತ್ತೆ ನೀತ ಗುರುಗಳು ಸಿಗಲಿಲ್ಲಲ್ಲ, ಬಿಂಬನನ್ನು ಹೇಗೆ ಆವಾಹನೆ ಮಾಡುವುದು ಅನ್ನೋ ಪ್ರಶ್ನೆಯೇ ಇಲ್ಲ. ಅವನ ರೂಪ ಗೊತ್ತಿಲ್ಲ, ಬಾರಯ್ಯ ಅಂದರೆ ಬರುತ್ತಾನೆ, ಅಷ್ಟೇ ವ್ಯತ್ಯಾಸ. ಆಗ ರೂಪ ಗೊತ್ತಿತ್ತು ಆವಾಹನೆ, ಈಗ ರೂಪ ಗೊತ್ತಿಲ್ಲದೆ ಆವಾಹನೆ, ಅಷ್ಟೇ ವ್ಯತ್ಯಾಸ. ಯಾಕಂದರೆ ಕೆಲವು ಕಡೆ ನಾವು ಸ್ವಲ್ಪ ಅಪಾರ್ಥ ಮಾಡಿಕೊಳ್ಳುವ ಸಂದರ್ಭ. ನೀತ ಗುರುಗಳು ಬರುವವರೆಗೂ ಬಿಂಬ ಎಂಬ ಶಬ್ದವೇ ಇಲ್ಲ. ತ್ರೇತಾಯುಗದ ರಾಮಚಂದ್ರನನ್ನು, ದ್ವಾಪರಯುಗದ ಕೃಷ್ಣನನ್ನೇ ಉಪಾಸನೆ ಮಾಡಬೇಕು ಅಂತ ಆಚಾರ್ಯರ ಮಾತಿಗೆ ನಮ್ಗೆ ಅರ್ಥ ಹೊಳೆದಿತ್ತು. ಅವರಂತಾರೆ, ನೀತ ಗುರುಗಳು ಸಿಗೋವರೆಗೂ ರಾಮಕೃಷ್ಣಾದಿ ರೂಪದಿಂದ ಉಪಾಸನ ಅಂತ ಹೇಳ್ತಾರೆ. ರಾಮಕೃಷ್ಣಾದಿ ರೂಪೇಣ ಅಂತ ಅದಕ್ಕೆ ನಾವು ಅರ್ಥ ಮಾಡಿಕೊಂಡ್ಬಿಡ್ತೇವೆ. ಹಾಗಾದ್ರೆ ಬಿಂಬನ ಚಿಂತನೆಯೇ ಇಲ್ಲ, ಹೊರಗಿನ ರಾಮಕೃಷ್ಣಾದಿ ರೂಪಗಳ ಚಿಂತನ ಅಂತ ಬಂದಿತ್ತು. ಹಾಗಲ್ಲ, ಇವನದ್ದೇ ಆಕಾರದಲ್ಲಿ ಚಿಂತನೆ, ಆಕಾರ ಗೊತ್ತಿಲ್ಲವಾದ್ದರಿಂದ ಅಂತ ಸರಿಯಾದ ಅರ್ಥ. ಸರಿ, ಇಂಥ ಭಗವಂತ ಏನು ಮಾಡಿದ ಅಂದರೆ ಯಾವ ಕಲ್ಪದಲ್ಲಿ ಯಾವ ಜೀವರಾಶಿಗಳು ಸೃಷ್ಟಿಗೆ ಯೋಗ್ಯರಾಗಿದ್ದಾರೋ ಆ ಕಲ್ಪಕರಿಯಂತ ಭಗವಂತ ಅವರಲ್ಲಿ ರಮಾದೇವಿಯನ್ನೇ ಪ್ರತಿಮೆಯಾಗಿಟ್ಟು ತಾನು ಒಳಗೆ ಆ ಜೀವರಲ್ಲಿ ನಿಯಾಮಕನಾಗಿ ನಿಂತಿರುತ್ತಾನೆ. ಅಲ್ಲಿ ಶಬ್ದವು ಹೇಳ್ತಾರೆ ರಮಾ ಮಾತ್ರ ಪ್ರತೀಕತೆಯ ಅಂತ, ಅಂದರೆ ರಮಾದೇವಿ ಮಾತ್ರ ಪ್ರತಿಮೆ ಒಳಗೆ ಅಲ್ಲಿ ದೇವರು ನಿಂತಿರ್ತಾರೆ. ಜೀವ ಜೀವನೊಳಗೆ ರಮಾದೇವಿ, ರಮಾದೇವಿ ಒಳಗೆ ದೇವರು. ವಾಯುದೇವರು ಅಂದರೆ ಸೃಷ್ಟಿ ಕಾಲದಲ್ಲಿ ಪ್ರವೇಶ ಅಷ್ಟೇ ಹೊರತು ಸೃಷ್ಟಿಗೆ ಮೊದಲು ವಾಯುದೇವರ ಪ್ರವೇಶ ಜೀವನ ಸ್ವರೂಪ ದೇಹದಲ್ಲಿ ಇಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಸೃಷ್ಟಿ ಕಲ್ಪದಲ್ಲಿ ಯಾವ ಕಲ್ಪದಲ್ಲಿ ಸೃಷ್ಟಿಯಾಗಬೇಕು ಆ ಕಲ್ಪದಲ್ಲಿ ಜೀವರಾಶಿಗಳನ್ನು ಭಗವಂತ ಸೃಷ್ಟಿಗೆ ತರ್ತಾನೆ. ಸೃಷ್ಟಿಗೆ ತರೋದು ಅಂದರೆ ಅವರಿಗೆ ಶರೀರ ಕೊಟ್ಟು ಲಿಂಗದೇಹದ ಅಂಟು ಕೊಟ್ಟು ಲಿಂಗದೇಹ ಜೀವರ ಸುತ್ತು ಗೆರಟೆ ಅಂತಿದೆ, ಕೊಬ್ಬರ ಸುತ್ತು ತೆಂಗಿನಕಾಯಿಯಲ್ಲಿ ಗೆರಟೆ ಇದೆ, ಹಾಗೆ ಜೀವನ ಸುತ್ತು ಇದೆ. ಅದೇನು ಮಾಡುತ್ತಾ ಇದೆ, ಜೀವನ ತಿಳುವಳಿಕೆಯನ್ನು ಹೊರಬರಲಿಕ್ಕೆ ಬಿಡುವಷ್ಟೇ ಹೊರತು ಶುದ್ಧವಾಗಿ ಬರಲಿಕ್ಕೆ ಬಿಡಲ್ಲ, ತನ್ನ ಅಂಟನ್ನು ಕೊಟ್ಟೇ ಕಳಿಸುತ್ತೆ.
ಈ ಜೀವ ಸೃಷ್ಟಿ
ಯಾವಾಗ ದೇವರು ಜೀವನನ್ನು ಸೃಷ್ಟಿಗೆ ತರ್ತಾರೋ ಅವಾಗೆ ವಾಯುದೇವರ ಪ್ರವೇಶ ಮಾಡಿಸ್ತಾರೆ. ಮುಕ್ತಿಯಲ್ಲಿ ವಾಯುದೇವರ ಪ್ರವೇಶ ಇಲ್ಲ, ನಮ್ಮ ಜೊತೆ ಬ್ರಹ್ಮದೇವರ ಜೊತೆಗೆ ನಾವು ಹೋಗ್ತೀವಿ, ಅವ್ರ ನಿಯಾಮಕನಾಗಿರ್ತಾರೆ ಭಕ್ತರಿಗೆ. ಯಾಕಂದ್ರೆ ಎಲ್ಲರೂ ಕೂಡ ಬ್ರಹ್ಮರೇ ಇರ್ತಾರೆ, ವಾಯುದೇವರು ಯಾರಿಲ್ಲ ಮುಕ್ತಿಯಲ್ಲಿ, ನಿಯಾಮಕ ಯಾರಾಗ್ತಾರೆ, ನಾವು ಯಾವುದಕ್ಕೆ ಹೋಗ್ತೀವೋ ಅವ್ರು ನಮ್ಮ ನಿಯಾಮಕರಾಗಿರ್ತಾರೆ, ಬ್ರಹ್ಮದೇವರ ನಿಯಾಮಕ. ವಾಯು ರೂಪದಿಂದ ಮುಕ್ತಿ ಇಲ್ಲ ಅವರಿಗೆ, ಬ್ರಹ್ಮರಾದ ಮೇಲೆ ಮುಕ್ತಿ.
ಬಂದಾಗ ವಾಯುದೇವರು ಮತ್ತೆ ಅಲ್ಲಿಂದ ಆಚರಣೆ ಮೋಕ್ಷದಲ್ಲಿ ಇಲ್ಲ ನಮ್ಮ ದೇವರು.
ಅದೇ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಾಗ ವಾಯು ಬಾಯಿಂದ ಕಳ್ಕೊಂಡು ಯಾಕಂದ್ರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೊತೆಗೆ ನಾವು ಹೋಗೋದು
ಸ್ವರೂಪದಲ್ಲಿ ಪ್ರವೇಶ ಇಲ್ಲ ಆಚೆ
ಬ್ರಹ್ಮದೇವರಿಗೆ ಸ್ವರೂಪದಲ್ಲಿ ಪ್ರವೇಶ ಯಾವಾಗಲೂ ಇರ್ತಾರ
ಅಂದ್ರೆ ವಾಯುದೇವರು ಬಂದು ಬ್ರಹ್ಮದೇವರು
ನಂತರ ನಮಗೆ ಭಗವಂತ ಲಿಂಗದೇವರ ಅಂಟು ಕೊಟ್ಟ ಹೇಗೆ ಕೊಟ್ಟ ಅಂದರೆ ತನ್ನ ಇಚ್ಛೆಯ ಸಂಪರ್ಕದಿಂದ ಲಿಂಗದೇವರ ಅಂಟು ಕೊಟ್ಟ ದೃಷ್ಟ ಅಂತ ಕೊಟ್ಟಿದ್ದೆ ಯಾವುದರದು ಚೂಬ್ಲೈಟ್ ಕೊಟ್ಟಿದ್ದೆ ಅರ್ಥ ಆಯಿತು ಎಲ್ಲರಿಗೂ ಅರ್ಥ ಆಗಿದೆ ಮತ್ತು ಹೇಳಬೇಕಾದ ಅವಶ್ಯಕತೆ ಇಲ್ಲ ಹೇಗೆ ಟ್ಯೂಬ್ಲೈಟ್ ಸುತ್ತು ಇರುವಂತ ಒಂದು ಕಲರ್ ಪೇಪರ್ ಹಾಕಿದರೆ ನೋಡಿ ಆ ಕಲರ್ ಪೇಪರ್ ಟ್ಯೂಬ್ಲೈಟ್ ಸರಿ ಮಿಕ್ಸ್ ಆಗಿಲ್ಲ ಜೊತೆ ಹೊರಗೇ ಇದೆ ಆದರೆ ಒಳಗಿಂದ ಬರುವಂತ ಕಾಂತಿಗೆ ಈ ಪೇಪರಿನ ಕಲರ್ ಅಂಟತಾ ಇದೆ ಹೇಗೆ ಹಾಲು ನೀರು ಬರಕಾದಂತೆ ಆ ತಿಳುವಳಿಕೆ ಅಂಟುತ್ತೆ ಹಾಗೆ ಜೀವನ ಒಳಗಿಂದ ಬರತಕ್ಕಂಥ ಚಿತ್ತು ಜ್ಞಾನದ ಪ್ರಕಾಶ ಏನು ಹೊರಬರ್ತಾ ಇದೆ ಅದಕ್ಕೆ ಲಿಂಗ ದೇಹದ ಬಣ್ಣ ಅಂಟತಾ ಇದೆ ಇದೆ ಆ ಬಣ್ಣ ಹೇಗೆ ಅಂಟುತ್ತೆ ಆ ಬೆಳಕಿಗೂ ಮತ್ತು ಆ ಬಣ್ಣಕ್ಕೂ ಹಾಲು ನೀರು ಬೆರಕೆ ಆದಂತೆ ಹಾಗೆ ಜೀವನ ಚಿತ್ತಿನಿಂದ ಲಿಂಗ ದೇಹ ಹಾಲು ನೀರು ಬೆರೆಸಿದಂತೆ ಬೆರೆಸಿದ ಅಂದರೆ ಇದು ಅರ್ಥ ಅಷ್ಟೇ ಹೊರತು ಲಿಂಗ ದೇಹದೊಳಗೆ ಸ್ವರೂಪ ದೇಹ ಸ್ವರೂಪ ದೇಹದಲ್ಲಿ ಲಿಂಗ ದೇಹ ಎರಡು ಮುದ್ದೆ ಮಾಡಿ ಕೂಡಿಸಿದ ಅಂತ ಅರ್ಥ ಅಲ್ಲ ಅಂಥ ಲಿಂಗ ಶರೀರದಿಂದ ಕೂಡಿಕೊಂಡಿರ್ತಕ್ಕಂಥ ಜೀವನಲ್ಲೇ ಜೀವ ಜೀವ ಅಂತ ಕರೀತಾರೆ ಮುಕ್ತಿ ಆಗೋಪರಿ ಅಂತ ಇನ್ನು ಅಪರೋಕ್ಷ ಜ್ಞಾನ ಆಗದಿದ್ದರೆ ಇವರಿಗೆ ಭೇದವೇ ತೋರಲ್ಲ ಅಷ್ಟು ಬೆರೆಸಿಬಿಟ್ಟ ಜೀವ ಜೀವನನ್ನು ಆ ಲಿಂಗ ಶರೀರದಿದ್ದರೆ ಇನ್ನು ಇಲ್ಲೊಂದು ವಿಶೇಷ ಹೇಳ್ತಾರೆ ದೀಪ ಅಲ್ಲಿ ಲಿಂಗ ಶರೀರ ದೇವರ ಜೀವನ ಸುತ್ತು ಇರುತ್ತೆ ಅದು ಜೀವನ ಪ್ರಕಾಶ ಬರಬರಲಿಕ್ಕೆ ಅಡ್ಡಿ ಆಗುತ್ತಾ ಇಲ್ವಾ ಅಡ್ಡಿ ಆಗಲ್ಲ ಪ್ರಕಾಶ ಬರಬರಲಿಕ್ಕೆ ಬಿಡುತ್ತೆ ಆದರೆ ಬರುವಾಗ ತನ್ನದೇ ಆದ ಅಂಟನ್ನು ಕೊಟ್ಟು ಬಿಡುತ್ತೆ ಅಂಟನ್ನು ಕೊಡದೆ ಹೊರಗೆ ಬಿಡಲ್ಲ ಅದೇ ಬಂಧನ ಅಂತ ಆವರಣ ಶಕ್ತಿ ಇನ್ನು ಇವನಲ್ಲಿ ಯಾವಾಗಲೂ ಕೂಡ ಇದು ಮಾಡಬೇಕು ಅದು ಮಾಡಬೇಕು ಅಂತ ಕ್ರಿಯಾಶಕ್ತಿಯನ್ನು ಉಂಟು ಮಾಡುತ್ತೆ ಇನ್ನು ಪ್ರಧಾನವಾದ ಪ್ರಕಾಶ ಶಕ್ತಿ ಕ್ರಿಯಾಶಕ್ತಿ ಆವರಣ ಶಕ್ತಿ ಜ್ಞಾನವನ್ನು ಹೊರಗೆ ಬಿಡುತ್ತೆ ಅದಕ್ಕೆ ಅಂಟು ಕೊಟ್ಟೆ ಬಿಡುತ್ತೆ ಅಲ್ಲಿ ಕ್ರಿಯೆಯನ್ನು ಉದ್ಬೋಧನೆ ಮಾಡುತ್ತೆ ಇದು ಎಂಥ ಆದ್ದು ಅಂದರೆ 16 ಕಲೆಗಳಿಂದ ಕೂಡಿದೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಭೂತ ಕರ್ಮ 25
ಪಂಚಭೂತ
ಇನ್ನೂ ಹೆಚ್ಚೆಚ್ಚು ಆಗ್ತಾವೆ ಕಡಿಮೆ ಆಗ್ಬೇಕು 16 ಆಗ್ಬೇಕು ನಮಗೆ ಅಂದರೆ ಅವ್ಯಕ್ತ ಮಹತ್ತತ್ವ ಅಹಂಕಾರ ತತ್ವ ಎಲ್ಲ ಸೇರಿ ಮನಸ್ಸಲ್ಲಿ ಒಂದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಹತ್ತು ಭೂತ ತನ್ಮಾತ್ರ ಎರಡೂ ಸೇರಿದರೆ 5 ಒಂದರಿಂದ ಒಂದು ಬಂದದ್ದರಿಂದ 16 ಕಲೆಗಳಿಂದ ಕೂಡಿದ ಲಿಂಗ ಶರೀರವನ್ನು ಬೆರೆಸಿದ ಹರಿ ಅಂಥ ಲಿಂಗ ಶರೀರ ಜೀವನ ಪ್ರಕಾಶ ಹೊರಬರಲಿಕ್ಕೆ ಅಡ್ಡಿ ಆಗ್ತಾ ಇಲ್ಲ ಹೇಗೆ ಅಂದರೆ 3 ಭೂತಗಳ ಮಿಶ್ರಣವೇ ದೀಪ ದೀಪ ಹಚ್ಚುತ್ತೀರ ದೀಪ ಹಚ್ಚಿದರೆ ಅಲ್ಲಿ ಏನೇನಿರುತ್ತೆ ಅಗ್ನಿ ಇರುತ್ತೆ ಭೂಮಿಗೆ ಸಂಬಂಧಪಟ್ಟ ಎಣ್ಣೆ ಪಸೆ ಇರುತ್ತೆ ಹಾಗೆ ವಾಯು ಇರುತ್ತೆ ಅಗ್ನಿ ವಾಯು ಭೂಮಿಗೆ ಸಂಬಂಧಪಟ್ಟ ಎಣ್ಣೆ ಇಂಧನ ಈ 3 ಸೇರಿದರೇನೆ ದೀಪ ಉರಿತಾ ಇರುತ್ತೆ ವಾಯು ಇಲ್ಲದಿದ್ದರೆ ದೀಪ ಉರಿಯಲ್ಲ ಅಗ್ನಿ ಇಲ್ಲದಿದ್ದರೆ ಇಲ್ಲ ಎಣ್ಣೆ ಇಲ್ಲದಿದ್ದರೆ ಇಲ್ಲ 3 ಸೇರಿದರೇನೆ ಹೌದು ಹಾಗಾದರೆ 3 ಭೂತಗಳ ಸಮ್ಮೇಳನವೇ ದೀಪ ಅಂದರೆ ಅದರೊಳಗೆ ಅಗ್ನಿ ಸೇರಿದೆ ಆ ಅಗ್ನಿಯ ಪ್ರಕಾಶ ಹೊರಬರಲಿಕ್ಕೆ ಮಿಕ್ಕೆರಡು ಭೂತಗಳು ಬಿಡುತ್ತಾ ಇಲ್ವಾ ಇಲ್ವಾ ಹಾ ಒಳಗೆ ಮಿಶ್ರಣ ಆಗಿದ್ದರೂ ಅದೇನಾಗ್ತಾ ಇದೆ ಅದನ್ನು ಹೊರಬರಲಿಕ್ಕೆ ಬಿಡುತ್ತಾ ಇದೆ ಅಂತ ಹೇಳ್ತಾರೆ ಯಥಾ ದೀಪ ಭೂತಾಂತರ ಸಂವರಿತೋಪಿ ತೇಜೋ ಅಪ್ರತಿಹಂ ತಥಾ ಸೂಕ್ಷ್ಮ ಗುಣತ್ರಯಾತ್ಮಿಕ ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಈ ಲಿಂಗದೇಹ ಜೀವನಿಗೆ ವಿಶೇಷ ಅಂದರೆ ನಾನಾ ರೀತಿಯಾದ ಕಾರ್ಯಗಳು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಉಪಯೋಗ ಆಗಲ್ಲ, ಬಹಳ ಸೂಕ್ಷ್ಮ. ಅದಕ್ಕೆ ಅದರ ಮೇಲೆ ಅದನ್ನು ಹಾಳಾಗದಂತೆ ಮೇಲೆ ಅನಿರುದ್ಧ ಶರೀರ ಕೊಟ್ಟ, ಅದರ ಮೇಲೆ ಅಂಥದ್ದೇ ಆದ ಸ್ಥೂಲ ದೇಹ ಕೊಟ್ಟ, ಅದು 16 ಕಡೆಗಳಿಂದ ಕೂಡಿದ್ದೆ. ದಶೇಂದ್ರಿಯಗಳು, ಮನಸ್ಸು, ಗಿನ್ನ, ಮಿಕ್ಕದ್ದು ಯಾವುದು ಯಾವುದು ಅಂದರೆ ಶ್ರದ್ಧ, ಆಕಾಶ, ವಾಯು, ತೇಜೋ, ಜಲ, ಪೃಥಿವಿ, ಅನ್ನ, ವೀರ್ಯ, ತಪಸ್ಸು, ಲೋಕ, ಮಂತ್ರ, ನಾಮ, ಕರ್ಮ, ಚಿತ್, ಇದೆಲ್ಲ ಸೇರಿಕೊಂಡ್ರೆ ಷೋಡಶ ಕಲಂ, 16 ಕಲೆಗಳಿಂದ ಕೂಡಿರತಕ್ಕಂಥ ಈ ಸ್ಥೂಲ ಶರೀರವನ್ನು ನಿರ್ಮಾಣ ಮಾಡಿ ಈ ಶರೀರದೊಳಗೆ ಜೀವಂ ಅಂಗಾರೆ ವರ್ತಿಮೋ ನಿವೇಶ್ಯ, ಜೀವನನ್ನ ಇಜ್ಜರಿನೊಳಗೆ ಅಗ್ನಿಯನ್ನು ಹೇಗೆ ಪ್ರವೇಶ ಮಾಡುತ್ತಾರೋ ಮಾಡಿಸ್ತಾರೋ ಆ ಥರ ಇಜ್ಜರಿನಲ್ಲಿ ಅಗ್ನಿ ಪ್ರವೇಶ ಆದರೆ ಆ ಇಜ್ಜರನ್ನೇ ಅಗ್ನಿ ಅಗ್ನಿ ಅಂತ ಕರೀತಾರೆ. ಅದೇ ಥರ ಜೀವ ಈ ಶರೀರದಲ್ಲಿ ಸೇರಿದ ಮೇಲೆ ಜೀವನಿಂದ ಸಹಿತವಾದ ಶರೀರವನ್ನೇ ಜೀವ ಜೀವ ಅಂತ ಕರೆಯುವ, ನಮಗೂ ಅಷ್ಟೇ ಅಭಿಮಾನ ಭಗವಂತ ಹುಟ್ಟಿಸಿದ. ಅದಕ್ಕೆ ನಾವು ಎಷ್ಟು ಉಪನ್ಯಾಸ ಕೇಳಿದ್ರು ಏನು ಮಾಡಿದ್ರು ಕನ್ನಡಿ ಮುಂದೆ ನಿಂತರೆ ಎಲ್ಲರದೂ ಹೋಗ್ಬಿಡುತ್ತೆ, ಹೋದ ಅಷ್ಟು ಮೋಹ ಕೊನೆಗೆ ಬೆಳಿಗ್ಗೆ ರಾತ್ರಿ ಪರ್ಯಂತ ಇದು ಬೇರೆ ಅಂತ ಒಂದು ಕಲ್ಪನೆ ಬರುತ್ತ ನಮಗೆ. ಉಪನ್ಯಾಸ ಕೇಳಿದಾಗ ಹೋಗೋದು ಅನ್ಸುತ್ತೆ, ಚೂರು ಅದು ತಿರುಗಿದ ಕೂಡಲೇ ನಾವು ಬೇರೆ, ದೇವ ಜೀವ ಬೇರೆ, ದೇಹ ಬೇರೆ ಎಂಬುದೇ ಹೊರಟೋಗುತ್ತೆ, ನಾನು 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 ಅಂತಲೇ ಬರ್ತಾ ಇರುತ್ತೆ. ಅಂಥ ಈ ಶರೀರದಲ್ಲಿ ಭಗವಂತ ಜೀವನಿಂದ ಸಂಪಾದನೆ ಆಗುವಂಥ ಪುಣ್ಯ ಪಾಪಗಳೆಂಬ ಈ ಸಂಪತ್ತನ್ನು ವಿತ್ತ, ಅದನ್ನು ವಿಭಾಗ ಮಾಡಿಕೊಡಬೇಕು. ಮೂರು ರೀತಿಯಾದ ತನ್ನ ಪುತ್ರರಂತೆ ಯಾರು ಯಾರು ಅಂದರೆ ಬ್ರಹ್ಮ ರುದ್ರ ಇಂದ್ರಾದಿಗಳನ್ನು, ಪುಷ್ಕರಾಂತ ದೇವತೆಗಳನ್ನು, ದೇವಾರೀ ದೈತ್ಯರನ್ನು ಭಗವಂತ ಒಳಗೆ ಪ್ರವೇಶ ಮಾಡಿಸಿ ಅವರ ಮೂಲಕ ಜೀವರನ್ನು ನಿಯಾಮನ ಮಾಡಲಿಕ್ಕೆ ಭಗವಂತ ನಿಲ್ಲುತ್ತಾ ಇದ್ದ. ಇಲ್ಲಿ ತ್ರಿವಿಧೇಭ್ಯ ಸ್ವಪುತ್ರೇಭ್ಯ ಅಂದರು, ಮೂರು ರೀತಿಯಾದ ಮಕ್ಕಳು ಅಂದರೆ ದೇವ ದಾನವ ಮಾನವರು, ದೇವ ದಾನವ ಮಾನವರು ಈ ಮೂವರಿಗೂ ಕೊಡಲಿಕ್ಕಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಆ ದೇವತೆಗಳನ್ನು ದೈತ್ಯರನ್ನು ಪ್ರವೇಶ ಮಾಡಿಸಿ ನಮ್ಮ ಮೂಲಕ ಕರ್ಮ ಮಾಡಿಸಿ ಆಗುವ ಕರ್ಮವನ್ನು ದೇವತೆಗಳಿಗೂ, ಪುಣ್ಯವನ್ನು ದೇವತೆಗಳಿಗೂ, ಪಾಪವನ್ನು ದೈತ್ಯರಿಗೂ ಕೊಡಲಿಕ್ಕಾಗಿ ಭಗವಂತ ಒಳಗೆ ಪ್ರವೇಶ ಮಾಡಿಸಿ ಅವರ ಮೂಲಕ ಪ್ರತಿಯೊಂದು ಕರ್ಮ ಮಾಡಿಸ್ತಾನೆ. ಅವರಿಲ್ಲದಿದ್ದರೆ ಯಾವ ಕರ್ಮ ನಮಗೆ ಆಗಲ್ಲ, ಇದು ಸತ್ಯವಾದ ವಿಚಾರ. ಅಂಥ ಕಾಲಕ್ಕೆ ನಾವು ನಮ್ಮಲ್ಲಿರುವ ಪ್ರಯತ್ನ ಅಂಬುದು ಒಂದು ಮಾತು ಬರುತ್ತಲ್ಲ, ನಮ್ಮಲ್ಲಿ ಪ್ರಯತ್ನ ಇದೆ, ನಾವು ಮಾಡಬೇಕು ನಾವು ಮಾಡಬೇಕು ಅಂತ. ಆ ಪ್ರಯತ್ನ ನಮ್ಮದು ನಾವು ಮಾಡುವುದು ಅಂದರೆ ಅರ್ಥ ಏನು ಅಲ್ವಾ? ತುಂಬ ಗೊಂದಲ ಗೊಂದಲ ಎಲ್ಲರೂ ನಾವು ಅಂದುಕೊಳ್ತಾ ಇರ್ತೇವೆ, ಎಲ್ಲ ದೇವರೇ ಮಾಡಿಸೋದಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂತ ಅದೇನೋ ಮಾತು ಬರ್ತಾ ಇದೆ. ಇಲ್ಲಿ ಕೇಳ್ತಾರೆ ನಿಮ್ಮ ಪ್ರಯತ್ನ ನೀವು ಮಾಡಲಿಕ್ಕಾಗುತ್ತ, ನಮ್ಮ ಪ್ರಯತ್ನ ಅಂತಿಲ್ಲವಾ ಅಂತ ಪ್ರಶ್ನೆ. ಆ ನಮ್ಮ ಪ್ರಯತ್ನ ಅನ್ನೋದನ್ನು ಸರಿಯಾಗಿ ನೋಡಿ. ಪ್ರಯತ್ನ ಏನೋ ಜೀವನಿಗೆ ಸಂಬಂಧಪಟ್ಟದ್ದೇ, ಪ್ರಯತ್ನವೇನೋ ಜೀವನಿಗೆ ಸಂಬಂಧಪಟ್ಟದ್ದೇ, ಅದಕ್ಕೆ ಜೀವನ ಪ್ರಯತ್ನ ಅಂತ. ತಾನಾಗಿ ಮಾಡಲಾರ, ದೇವರು ಮಾಡಿಸಬೇಕಾದ್ದರಿಂದ ದೇವರು ಮಾಡಿಸುವ ಜೀವನಿಗೆ ಸಂಬಂಧಪಟ್ಟ ಪ್ರಯತ್ನ, ಆದ್ದರಿಂದ ಜೀವ ಪ್ರಯತ್ನ ಅಂದರು. ಅಷ್ಟೇ ಹೊರತು ಜೀವನ ಪ್ರಯತ್ನ ಅಂದರೆ ದೇವರೇ ಇಲ್ಲದೆ ಜೀವನೇ ಸ್ವತಃ ಮಾಡುವ ಪ್ರಯತ್ನ ಅಂತ ತಪ್ಪು ಕಲ್ಪನೆ ಸದಾ ಬರಬಾರದು. ಅದು ಬರ್ತಾ ಇರುತ್ತೆ ನೋಡಿ, ಸಹಜವಾಗಿ ತಲೆಯಲ್ಲಿ ಕೂತಿರುತ್ತ. ನಿಮ್ಮ ಪ್ರಯತ್ನ ನೀವು ಮಾಡಬೇಕು, ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ನೀವು ಹೋಗಿ ಪರೀಕ್ಷೆ ಬರೆದ್ರೆ ಪಾಸ್ ಮಾರ್ಕ್ ಹಾಕ್ತಾರೆ, ಪರೀಕ್ಷೆಯೇ ಬರೆಯಲ್ಲ ಅಂದ್ರೆ ಪಾಸ್ ಮಾರ್ಕ್ ಯಾರು ಹಾಕ್ತಾರ್ರಿ? ಅದರಿಂದ ನಿಮ್ಮ ಪರೀಕ್ಷೆ ನೀವು ಬರೆದು ಬಿಡಿ, ನಿಮ್ಮ ಪ್ರಯತ್ನ ನೀವು ಮಾಡಿಬಿಡಿ, ನಂತರ ದೇವರು ನಿಮಗೆ ಅನುಗ್ರಹ ಮಾಡುತ್ತಾರೆ ಅಂತ ಸಾಮಾನ್ಯವಾಗಿ ನಮ್ಗೆ ಮಾತು ಬರ್ತಾರೆ, ತಿಳ್ಕೊಂಡಿರ್ತೀವಿ. ಹಾಗೆ ಅಂದರೆ ಹಾಗೆ ನೀವು ಹೇಳಿದ ಕೂಡಲೇ ಸಾಮಾನ್ಯವಾಗಿ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ನಂತರ ದೇವರು ಒಂದು ತಲೆಯಲ್ಲಿ ಏನು ಕಲ್ಪನೆ ಬರುತ್ತೆ ನಿಮಗೆ? ದೇವರು ಇಲ್ಲದೆ ನಾನು ಪ್ರಯತ್ನ ಮಾಡಬಲ್ಲೆ ಎಂಬುದು ಬರುತ್ತೆ, ಹೌದಾ ಅಲ್ವಾ? ಅಷ್ಟು ಇದ್ರೆ ಸಾಕಂತೆ. ಎಷ್ಟು? ದೇವರಿಲ್ಲದೆ ನನ್ನ ಪ್ರಯತ್ನ ಆದರೂ ನಾ ಮಾಡಬಲ್ಲೆ ಅಂತ ತಲೆಯಲ್ಲಿ ಬಂತ. ಆ ತಲೆಯಲ್ಲಿ ಬಂದು ಒಂದು ಆಚಮನಾದರೂ ನಿಮಗೆ ಮಾಡಲಿಕ್ಕೆ ನೀವು ಶುರು ಮಾಡಿದ್ರ, ಒಂದೊಂದು ಆಚಮನಕ್ಕೇನೆ ಸಾವಿರಾರು ಅಸಂಖ್ಯಾತ ಜನ್ಮಗಳು ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಮಾಡ್ಲಿಕ್ಕೆ ಕೊಟ್ಟ ಸಾಧನೆ ಏನ್ ಸಾಧನೆ ಇವರ್ಸ ಮತ್ತೆ ಆಗ್ತದೆ. ಅದಕ್ಕೆ ಹೇಳಿದ್ದು ಮಾತುಗಳನ್ನು ಅಪಾರ್ಥ ಮಾಡಿಕೊಂಡ್ಬಿಟ್ಟು ಆಚಾರದ ಮಾತನ್ನೇ ನಾವು ಅಪಾರ್ಥ ಮಾಡಿಕೊಳ್ಳಿಕ್ಕೆ ಶುರು ಮಾಡಿ ಏನು ಮಾಡಲಿಕ್ಕಾಗುತ್ತೆ? ಆಚಾರ ನೋಡಿದ್ರಲ್ಲ, ನಾನು ಹೇಳಿದ ಮಾತೇ ನೀವು ಅಪಾರ್ಥ ಮಾಡಿಕೊಂಡ್ರೆ ತಾತ್ಪರ್ಯ ಏನಂದ್ರೆ ಹೇಳ್ತಾರೆ, ಪ್ರಯತ್ನ ಮುಂದಿಟ್ಟುಕೊಂಡೇ ನಾವು ನಮ್ಮ ನಮ್ಮ ಫಲ ಪಡೆಯಲಿಕ್ಕೆ ಸಾಧ್ಯ. ಪ್ರಯತ್ನವೇ ಕಮಗ್ರತೋ ನಿಧಾಯ ಭೂತಿ ಮಾಡ್ತಾ ಅಂದರು. ಎಲ್ಲಾದರೂ ಭೀಮಸೇನ ದೇವರು ಇದು ನಾವು ಮಾಡುವ ಪ್ರಯತ್ನ, ನಾವೇ ಮಾಡಬೇಕು ಸ್ವಾತಂತ್ರ್ಯ ಸ್ವಾತಂತ್ರ್ಯದಿಂದ ಅಂತ ತಾತ್ಪರ್ಯ ಎಲ್ಲಾದ್ರೂ ಹೇಳಿದ್ದಾರಾ? ಎಲ್ಲೂ ಹೇಳಲಿಲ್ಲ. ಪ್ರಯತ್ನ ಮುಂದಿಟ್ಟುಕೊಂಡು ನಮ್ಮ ಫಲ ನಾವು ಪಡೆಯಬಹುದು. ಆ ಪ್ರಯತ್ನ ನಾವೇ ಮಾಡುತ್ತೀವಿ ಅಂತ ತಿಳಿಯಬೇಡಿ, ದೇವರು ಮಾಡಿಸು ಹೇಳುತ್ತಾರೆ. ಜೀವನ ಸ್ವಭಾವ ಅನಾದಿ ಕರ್ಮ, ಜೀವನ ಪ್ರಯತ್ನ, ಈ ಮೂರಿದ್ದರೆ ಒಂದು ಕರ್ಮ ಆಗುತ್ತಯ್ಯ, ಕಾರ್ಯಸಿದ್ಧಿ ಆಗುತ್ತೆ. ಈ ಮೂರೂ ಕೂಡ ಆಚಾರ್ಯನ ಮಾತು, ತದೇತ ತ್ರಯಂ ವಿಷ್ಣೋ ವಶಗಂ ಸರ್ವದೈವ. ಈ ಮೂರು ಅನಾದಿ ಕರ್ಮ, ಜೀವನ ಸ್ವಭಾವ, ಜೀವನ ಪ್ರಯತ್ನ, ಪುರುಷ ಪ್ರಯತ್ನ, ಆ ಮೂರು ಕೂಡ ದೇವರ ವಶವೇ ಆಗಿದೆ ಅಂತ ಸ್ಪಷ್ಟವಾಗಿ ತಾತ್ಪರ್ಯದಲ್ಲಿ ಎಚ್ಚರ ಕೊಟ್ಟ ಮೇಲೆ ಅಲ್ಲಿ ಮಾತೇನು ಬಂತು ಗೊತ್ತು? ಧರ್ಮರಾಜರು ನಮ್ಮ ಪ್ರಯತ್ನವೇ ಇಲ್ಲ, ಪ್ರಯತ್ನ ಅನ್ನೋದೇ ಜೀವನದಲ್ಲಿ ಏನಿಲ್ಲ, ಎಲ್ಲ ದೇವರೇ ಮಾಡಿ ಮಾಡಿ ತಂದು ಹಾಕ್ತಾರೆ ಅಂತ. ಹಾಗಲ್ಲ ಅಂದ್ರು. ಮತ್ತೆ ಹೇಗೆ ಅಂದರೆ, ದೇವರು ಮಾಡಿಸೋದೇನು ಸತ್ಯ, ನಿನ್ನ ಮೂಲಕ ಮಾಡಿಸಿಯೇ ನಿನಗೆ ಕೊಡತಾನಯ್ಯ ಅಂತ. ಇಲ್ಲಿ ನನ್ನ ಕೈಯೇನಿಲ್ಲ, ದೇವರು ನನ್ನ ಮೂಲಕ ಮಾಡಿಸಲ್ಲ, ಅವನೇ ಮಾಡಿ ತಂದು ಹಾಕ್ತಾನೆ ಅಂತ ಧರ್ಮರಾಜರ ವಾದ. ಅದು ದೈವೀವಾದ ಅಂತ, ದೇವರೇ ಎಲ್ಲ ಮಾಡ್ತಾರೆ, ನಾನೇನು ಮಾಡಿಸೋಣ ಇರ್ತೇನೆ, ನನ್ನಿಂದ ಏನು ಮಾಡಿಸಲ್ಲ ಅನ್ನೋದು ಕೂಡ ತಲೆಯಲ್ಲಿ ಕೂತಿದೆ. ಅವಾಗ ಹಠವಾದ ಅಂದ್ರೆ ಬಂದಿದೆ ಯಾವುದು ಅಂದ್ರೆ, ಎಲ್ಲ ಜೀವನೇ ಮಾಡ್ತಾನೆ 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 ಅಂತ. ಆ ಎರಡಕ್ಕೂ ಮಧ್ಯೆ ಆಚಾರ ಬಂದರು, ದೇವರೇ ಎಲ್ಲ ಮಾಡೋದು ಸರಿ, ಜೀವನ ಕರ್ತೃತ್ವ ಹೊಂದಿದೆ. ಕರ್ತೃತ್ವ ಅಂದ್ರೆ ಏನು ಅದು ಕೂಡ ತಿಳ್ಕೊಬೇಕು. ಕರ್ತೃತ್ವ ಅಂದ ಕೂಡಲೇ ಬಹಳ ಜನ ಅಲ್ರಿ, ಜೀವನಿಗೆ ಏನು ಇಲ್ಲ ಅಂತ ಕರ್ತೃತ್ವ ಇದೆ ಅಂತ ಹೇಳ್ತಾರಲ್ರಿ, ಜೀವನ ಕರ್ತೃತ್ವ ಏನ್ ಮಾಡ್ತೀರಾ? ಹೇಳ್ತಾರೆ ದಾಸರು, ಕರ್ತೃತ್ವವನ್ನು ಅರಿತು ನೋಡು ಅಂತ. ಕರ್ತೃತ್ವ ಅಂದ್ರೇನು? ತನ್ನ ಪಾಡಿಗೆ ತಾನು ಎಲ್ಲ ಮಾಡಿಕೊಳ್ಳುವ ತಾಕತ್ತೆ ಇದೆ ಕರ್ತೃತ್ವ ಅಂತ ತಿಳ್ಕೊಬೇಡಿ. ಕರ್ತೃತ್ವ ಅಂದ್ರೆ ತಿಳ್ಕೊಳ್ಳುವ ಧರ್ಮ, ಇಚ್ಛಾ ಪಡುವ ಧರ್ಮ, ಕ್ರಿಯಾ ಮಾಡುವ ಧರ್ಮ, ಆ ಮೂರನ್ನು ಹೊಂದಿರುವುದೇ ಕರ್ತೃತ್ವ. ಅದು ದೇವರಲ್ಲೂ ಇದೆ ಜೀವನಲ್ಲೂ ಇದೆ. ದೇವರಲ್ಲಿ ಎಕ್ಸ್ಟ್ರಾ ಯಾವುದು ಅಂದರೆ ಸ್ವಾತಂತ್ರ್ಯ ಶಕ್ತಿ ಇದೆ, ಜೀವನಲ್ಲಿ ಇಲ್ಲ. ಅದಕ್ಕೆ ದೇವರು ತಿಳಿಸಿದರೆ ತಿಳಿಯುತ್ತಾನೆ, ಇಚ್ಛಾ ಪಡಿಸಿದರೆ ಪಡುತ್ತಾನೆ, ಕ್ರಿಯಾ ಮಾಡಿಸಿದರೆ ಮಾಡುತ್ತಾನೆ. ಅದೇ ಜಡ, ದೇವರು ತಿಳಿಸಿದರೆ ತಿಳಿಯಲ್ಲ, ಇಚ್ಛಾ ಪಡಿಸಿದರೆ ಪಡಲ್ಲ, ಕ್ರಿಯಾ ಮಾಡಿಸಿದರೆ ಮಾಡಲ್ಲ. ಜೀವನಿಗೂ ಜಡಕ್ಕೂ ವ್ಯತ್ಯಾಸ ಕರ್ತೃತ್ವ. ಸ್ವಾತಂತ್ರ್ಯ ಇಲ್ಲದರಿಂದ ದೇವ ಮಾಡಿಸಬೇಕಾಗಿ ಬರ್ತಾ ಇದೆ. ಅದರಿಂದ ಜೀವನಿಗೆ ಕರ್ತೃತ್ವ ಇದೆ ಅಂದಷ್ಟು ಮಾತ್ರಕ್ಕೆ ಜೀವೋಪಿ ಕರ್ತ ಅಂತ ಹೇಳಿದ ಕೂಡಲೇ ಜೀವ ಸ್ವತಂತ್ರವಾಗಿ ಮಾಡಿಬಿಡುತ್ತಾನೆ ಎಂದು ತಾತ್ಪರ್ಯ ಅಲ್ಲ. ಹೇಗೆ ಅಪ್ಪ ಮಗನ ಕೈ ಹಿಡಿದುಕೊಂಡು ಅಕ್ಷರಾಭ್ಯಾಸ ಮಾಡಿಸಿದಾಗ, ಮಗನ ಕೈ ಹಿಡಿದುಕೊಂಡು ಅಪ್ಪ ಅಕ್ಷರಾಭ್ಯಾಸ ಮಾಡಿಸಿದಾಗ ಅಪ್ಪನ ಕೈಯಲ್ಲಿ ಮಗನ ಕೈ ಸೇರಿಕೊಂಡಿತ್ತು, ಅಪ್ಪ ಬರದಾಗ ಮಗನ ಕೈ ತಕ್ಕಂತೆ ಕದಲ್ತಾ ಹೋಗುತ್ತೆ. ಇದೇ ಜೀವನ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ. ದೇವ ಮಾಡಿಸಿದರೆ ಮಾಡುವ ಪ್ರಯತ್ನ ಇಷ್ಟೇ, ಇದನ್ನು ಚೆನ್ನಾಗಿ ತಿಳಿಯಬೇಕು ಅಂತ. ನಮ್ಮೊಳಗೆ ಬ್ರಹ್ಮಾದಿ ದೇವತೆಗಳನ್ನ ಪ್ರವೇಶ ಮಾಡಿಸಿದ. ಅವರೆಂಥವರು ಅಂದ್ರೆ ಕಾರ್ಯ ಕಾರಣ ಪ್ರೇರಕರಂತೆ. ಕಾರ್ಯ ಕಾರಣ ಪ್ರೇರಕರು ಅಂದರೆ ಪ್ರತಿಯೊಬ್ಬರೂ ಕಾರ್ಯರೂ ಹೌದು, ಕಾರಣರೂ ಹೌದು, ಪ್ರೇರಕರೂ ಹೌದು. ಅಂದರೆ ತಮ್ಮ ಹಿಂದಿನ ತತ್ವಕ್ಕೆ ಆ ಅಭಿಮಾನಿಗಳಿಗೆ ಇವರು ಕಾರ್ಯರು ಹೌದು, ಅವರಿಂದ ಬಂದವರು. ಮುಂದಿನವರಿಗೆ ಕಾರಣವೂ ಹೌದು, ಮುಂದಿನವರಿಗೆ ಪ್ರೇರಕರೂ ಹೌದು. ಆದ್ದರಿಂದ ಬ್ರಹ್ಮದೇವರು ಅವ್ಯಕ್ತ ತತ್ವದ ಕಾರ್ಯ, ಅಹಂಕಾರ ತತ್ವಕ್ಕೆ ಕಾರಣ, ಎಲ್ಲದಕ್ಕೂ ಪ್ರೇರಕ. ಅಹಂಕಾರ ತತ್ವ ಅಭಿಮಾನಿಗಳು ಮಹತ್ತತ್ವ ಬ್ರಹ್ಮದೇವರಿಂದ ಅವರ ಕಾರ್ಯ ಬಂದವರು, ಮಿಕ್ಕ ಮುಂದಿನ ತತ್ವಕ್ಕೆ ಕಾರಣ, ಮಿಕ್ಕದಕ್ಕೆ ಪ್ರೇರಕರು. ಹಾಗೆಲ್ಲರೂ ಹೊಸ್ತಾ ಬರ್ತಾರೆ. ಅಂತ ಎಲ್ಲರನ್ನು ಕೂಡ ಜೀವನ ಶರೀರದಲ್ಲಿ ಇಟ್ಟು ಅವರನ್ನು ತಾನು ಅಧೀತಿಷ್ಠತಿ, ಪ್ರತಿಯೊಬ್ಬರಲ್ಲೂ ನಿಯಾಮಕನಾಗಿ ನಿಲ್ಲತಾನೆ ಸ್ವಾಮಿ. ಇಂಥ ಶರೀರ ಕೊಟ್ಟು ಇವರನ್ನೆಲ್ಲ ಪ್ರವೇಶ ಮಾಡಿಸಿ ಜೀವನ ಸ್ವರೂಪ ದೇಹ ಅದು ಇವರ ಅನುಭವಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಅದರ ಸುತ್ತೂ ಎರಡು ಪೊರೆಯನ್ನು ಹಾಕಿದ, ಜೀವಾಚ್ಛಾದಿತ ಪರಮಾಚ್ಛಾದಿತ ಅಂತ ಎರಡು ಹಾಕಿದ. ನಂತರ ಇಷ್ಟೆಲ್ಲ ಮಾಡಿದರೂ ಕೂಡ ನಮಗೆ ಭೋಗ ಸುಖ ದುಃಖಗಳ ಭೋಗ ಬರ್ತಾ ಇಲ್ಲ. ಅದು ಯಾವುದರಿಂದ ಬರುತ್ತೆ ಅಂದರೆ ಸುಖ ದುಃಖಗಳ ಭೋಗ ಅಂದರೆ ಯಾವುದೂ ಅಲ್ಲ, ಮನಸ್ಸಿನ ವಿಕಾರವೇ ಸುಖ, ಮನಸ್ಸಿನ ವಿಕಾರವೇ ದುಃಖ. ಈ ಮನಸ್ಸು ಜಡ, ಜೀವ ಚೇತನ. ಜಡವಾದ ಮನಸ್ಸಿನಲ್ಲಿ ವಿಕಾರ ಬಂದರೆ ಆ ವಿಕಾರ ಜೀವನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗ ನಿಮ್ಮ ಸುತ್ತಲೂ ವಸ್ತ್ರ ಇದೆ, ಆ ವಸ್ತ್ರದಲ್ಲಿ ಏನಾದರೂ ವಿಕಾರ ಆದರೆ ನಿಮ್ಮಲ್ಲಿ ವಿಕಾರ ಬರುತ್ತಾ? ಆ ವಸ್ತ್ರ ಏನಾದರೂ ಹರಿದೋಗಿ ಏನಾದರೂ ಆದರೆ ನಿಮಗೇನೋ ತೊಂದರೆ ಆಗುತ್ತೆ? ಆಗಲ್ಲ. ಆದರೆ ವಸ್ತ್ರದ ಮೇಲೆ ಏನು ಪ್ರಭಾವ ಬೀರುತ್ತೆ ಅದು ನಿಮ್ಮೇನೆ ಬಿದ್ದಂತೆ ಆಗ್ಬೇಕು. ಅದಕ್ಕೆ ಹೇಳಿದ ಭಗವಂತ ಅಭಿಮಾನ ಹುಟ್ಟಿಸಿದ ಶರೀರದ ಮೇಲೆ, ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಅಭಿಮಾನ ಅಂಟನ್ನು ಕೊಟ್ಟ. ಅದರಿಂದ ಏನಾಯಿತು ಅಂದರೆ ಶರೀರದ ಪರಿಣಾಮ ಜೀವನ ಮೇಲೆ, ಮನಸ್ಸಿನ ಪರಿಣಾಮ ಜೀವನದ ಮೇಲೆ, ಇಂದ್ರಿಯಗಳ ಪರಿಣಾಮ ಜೀವನ ಮೇಲೆ ಬರ್ತಾ ಬಂತು. ಮನಸ್ಸಿನಲ್ಲಿ ವಿಕಾರ ಸುಖ ಬಂದರೆ ಅದು ಜೀವನಿಗೆ ತೋರ್ತಾ ಬಂತು. ಮನಸ್ಸಿನಲ್ಲಿ ಪರಿಣಾಮ ದುಃಖ ಅದು ಜೀವನ ಮೇಲೆ ತೋರುತ್ತಾ ಬಂತು. ಯಾವುದರ ಮೂಲಕ ಅಂದರೆ ಕನೆಕ್ಷನ್ ಯಾವುದು ಅಂದರೆ ಅಭಿಮಾನ. ಅಭಿಮಾನ ಅಂದರೆ ಯಾವುದು ಅಂದರೆ ಹೇಳ್ತಾರೆ ಇದನ್ನೇ ಮಾತ್ಸರ್ಯ ಅಂತ ಕರೀತಾರೆ. ಮಾತ್ಸರ್ಯ ಅಂದರೆ ಸಾಮಾನ್ಯವಾಗಿ ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು ಅಂತಲೇ ಎಲ್ಲರ ತಲೆಯಲ್ಲಿ ಕೂತಿರುತ್ತದೆ. ಮಾತ್ಸರ್ಯ ಅಂದ್ರದಲ್ಲ, ಅಸೂಯ ಅಂದ್ರೆ ಮಾತ್ಸರ್ಯ ಅಂಬುದಕ್ಕೆ ರಾಯರು ಚೆನ್ನಾಗಿ ಹೇಳುತ್ತಾರೆ. ವ್ಯಕ್ತಿಗಳು ಪದಾರ್ಥಗಳು ತನ್ನ ಅಧೀನ ಆಗಿಲ್ಲ ಎಂಬ ದುಃಖ, ತನ್ನ ಅಧೀನ ಆಗಬೇಕೆಂಬ ದುಃಖ ಅಂದರೆ ತನ್ನ ಅಧೀನ ಆಗಿಲ್ಲ ಅಂತ ದುಃಖ ಯಾವಾಗ ಬರಬೇಕು? ಎಲ್ಲ ದೇವರ ಅಧೀನ ಅಂಬುದು ಯಾರಿಗೆ ಕಳ್ಕೊಂಡಿರ್ತಾರೋ ಅವರು ಮಾತ್ರ ಇದು ನನ್ನ ಅಧೀನ ಆಗಿಲ್ಲ ಆಗಿಲ್ಲ ಅಂತ ಒದ್ದಾಡ್ತಾರೆ. ಯಾರ ಮನಸ್ಸಿನಲ್ಲಿ ಎಲ್ಲವೂ ಸದಾಕಾಲದಲ್ಲಿ ದೇವರ ಅಧೀನವೇ, ನಾನು ದೇವರ ಅಧೀನವೇ ಅಂತ ಯಾರಿಗೆ ಎಚ್ಚರ ಇರುತ್ತೋ ಅವರು ಎಂದಿಗೂ ಕೂಡ ವ್ಯಕ್ತಿಗಳನ್ನಾಗಲಿ ಪದಾರ್ಥಗಳನ್ನಾಗಲಿ ನಮ್ಮ ಅಧೀನ ಆಗಬೇಕು ಅಂತ ಬಯಸುವುದಿಲ್ಲ, ಪ್ರಯತ್ನವೂ ಪಡುವುದಿಲ್ಲ. ದೇವರ ಎಚ್ಚರ ಕಳಕೊಂಡವರು ಮಾತ್ರ ಆ ಥರ ಅವರಲ್ಲಿ ಪ್ರವೃತ್ತಿ ಉಂಟಾಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಭಾಗವತ ಯಾರಿಗೆ ಅರ್ಥ ಆಗುತ್ತೆ ಅಂದರೆ ಎಲ್ಲವೂ ನನ್ನ ಅಧೀನ ಆಗಬೇಕೆಂಬ ಇಚ್ಛೆ ಆಗಲಿ ಪ್ರಯತ್ನವಾಗಲಿ ಬಿಟ್ಟು ಎಲ್ಲ ದೇವರ ಅಧೀನ ಅಂತ ಯಾರು ತಿಳಿದಿರ್ತಾರೆ ನಿರ್ಮತ್ಸರಾಣ ಸದಾ ಅಂಥವರಿಗೆ ಮಾತ್ರ ಅರ್ಥ ಆಗುತ್ತೆ ಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸಾಮಾನ್ಯವಾಗಿ ಅದು ಇಲ್ಲದೇನೆ ಶಾಸ್ತ್ರ ಓದಲಿಕ್ಕೆ ಶುರು ಮಾಡುತ್ತೆ. ಹೌದಾ? ಭಾಗವತ ಮುಗ್ದೋದೆ ನಾನು ನಾನು ನಾನು, ಶಾಸ್ತ್ರ ಓದೋದೇ ಎಲ್ಲ ನನ್ನ ಅಧೀನ. ಭಾಗವತ ಓದಿದೆ, 12 ಸ್ಕಂಧ ಬಾಯಿಪಾಠ ಆಗಿದೆ, 12 ಸ್ಕಂಧ ಟಿಪ್ಪಣಿಗಳು ಸಹಿತ ಬಾಯಿಪಾಠ ಆಗಿದೆ. ಕೊನೆಗೆ ಒಕ್ಕರಣೆ, ನನಗೆ ಎಲ್ಲ ಮುಗೀತು. ಇಡೀ ಬ್ರಹ್ಮಸೂತ್ರಗಳೆಲ್ಲ ಬಾಯಿಪಾಠ, ತತ್ವಪ್ರಕಾಶಿಕ, ಸುಧಾ, ನಯಾಮೃತ, ತರ್ಕತಾಂಡವ, ಚಂದ್ರಿಕ ಎಲ್ಲ ಬಾಯಿಪಾಠ. ಅರದು ಕುಡಿದು ಬಿಟ್ಟು ಕೊನೆಗೆ ನನಗೆ ಸಮಾನರಿಲ್ಲ, ನನಗೆ ಸಮಾನರಿಲ್ಲ, ನಾನಿಂಥ ಪಂಡಿತ ಬಿದ್ದ ಅಂತ ಹೇಳಿದ್ರು. ಮತ್ತೆ ವ್ಯಾಸರಾಗಿರುವುದು ಇವರೆಲ್ಲ ಪಂಡಿತರೇ ಅಲ್ಲ, ಯತೀರ್ಥರಲ್ಲ ಅಂದ್ರೆ ಹೌದು, ಅವರೆಲ್ಲ ಪಂಡಿತರೇ, ಅವರೆಲ್ಲ ಅರ್ಧ ಕುಡಿದು ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಸೇರ್ಕೊಂಡಿತ್ತು, ಏನದು ಅಂದ್ರೆ, ಹೇಗೆ ನಾವು ಏನು ಮಾಡಿದ್ರು ಸೋಧಿಸಿ ಕಸ ಎಲ್ಲ ಹೊರಗೆ ತೆಗೆದು ಹಾಕ್ತೇವೋ, ಅವರು ಕಸ ಹೊರಗೆ ತೆಗೆದು ಹಾಕಿದರು. ಈ ಎಲ್ಲ ನನ್ನ ತಲೆಗೆ ಏರಿದ್ದು ಶಾಸ್ತ್ರ ಬಂದದ್ದು ಸ್ವಾಮಿಯಿಂದ, ನಾನಾಗಿ ಏನು ಮಾಡಲಾರೆ, ಸ್ವಾಮಿ ಕೊಟ್ಟ, ಸ್ವಾಮಿ ಕೊಟ್ಟ, ಸ್ವಾಮಿ ಕೊಟ್ಟ. ವಾದಿಗಳನ್ನ ಸ್ವಾಮಿಯೇ ಕರ್ಕೊಂಡು ಬಂದ, ನನ್ನ ಮೂಲಕ ವಾದ ಮಾಡಿಸಿದ್ದವನೇ, ಅವರನ್ನ ಸೋಲಿಸಿದ್ದು ಅವನೇ ಎಂಬ ಎಚ್ಚರ ಪೂರ್ವಕ ವಾದ ಮಾಡಿದರು. ಆ ವಾದ ಮಾಡೋ ಕಾಲಕ್ಕೆ ಎಂಥ ಸ್ವಾಮಿ ನನಗೆಲ್ಲ ಮಾಡುತ್ತಾ ಇದ್ದಾನೆ, ಇವನ ಮೇಲೆ ಇವನು ಇಲ್ಲ ಅಂತಲೇ ಹೊರಡುತ್ತಾರಲ್ಲ ಅಂಬ ಆ ಸಿಟ್ಟಿನಿಂದ ವಾದ ಮಾಡಿದರಷ್ಟೇ ಹೊರತು, ಆ ವಾದ ಮಾಡುವ ಕಾಲಕ್ಕೆ ಇವನಿಗೆಷ್ಟು ಬರುತ್ತೆ, ನನಗೆಷ್ಟು ಬರುತ್ತೆ, ನಾನು ದೊಡ್ಡವ ಅಂತ ತೋರಿಸಿಕೊಳ್ಳಿಕ್ಕೆ ವಾದ ಮಾಡಲಿಲ್ಲ. ತಮ್ಮ ತಮ್ಮ ಮಧ್ಯೆ ವಾದಗಳು ನಡೆದಾದರೂ ಕೂಡ ನನ್ನ ಪಾಂಡಿತ್ಯ ದೊಡ್ಡದು ಅಂತ ತೋರಲಿಕ್ಕೆ ಮಾಡಲಿಲ್ಲ. ಮತ್ತೆ ನಮ್ಮಲ್ಲಿ ಗೊತ್ತಿರುತ್ತೆ, ಇದೇ ಹೆಡೆ ಎತ್ತಿ ಆಡ್ತಾ ಇರುತ್ತೆ, ನಾನು 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 ಅಂತ ನನ್ನ ತೋರಿಸಲು ಹೇಳ್ತಾ ಇದ್ದೆ. ಹಾಗೇನು ಆಗ್ಬೇಕು ಅಂದ್ರೆ ಎಲ್ಲ ಮಣ್ಣು ಮುಕ್ಕಿ ಹೋಗ್ತಾ ಇರುತ್ತೆ, ಪಡೆದ ಜ್ಞಾನವೆಲ್ಲ ಮಣ್ಣು ಮುಕ್ಕಿ ಹೋಗ್ತಾ ಇರುತ್ತೆ, ಸಾಧನೆಗೆ ಬರೋದೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಭಗವಂತನ ಅಧೀನ ಎಂಬ ಎಚ್ಚರ ಕಳಕೊಂಡಿದ್ದರಿಂದ ಸ್ವಗತ ಸ್ವಾಮಿತ್ವ ವಿಶೇಷ ಅಜ್ಞಾನೇನ, ನಾನು ಯಾವುದರ ಮೇಲೆ ನನಗೆ ಹಿಡಿತ ಇದೆ ಅಂತ ನೋಡಿ ಹೋದ್ರೆ ನನ್ನ ಮೇಲೆ ನನಗೆ ಹಿಡಿತ ಇಲ್ಲ, ಇನ್ನು ಎಲ್ಲದರ ಮೇಲೆ ನನಗೆ ಹಿಡಿತ ಇಲ್ಲಿರುತ್ತಪ್ಪ ಅಂತ ಎಚ್ಚರ ಯಾರಿಗೆ ಇರಲ್ಲವೋ ಅವರಿಗೆ ಪದಾರ್ಥಗಳ ಮೇಲೆ ಅಭಿಮಾನ, ಸುತ್ತು ಇದ್ದ ವ್ಯಕ್ತಿಗಳ ಮೇಲೆ ಅಭಿಮಾನ, ತನ್ನ ಶರೀರದ ಮೇಲೆ ಅಭಿಮಾನ, ಅಂದರೆ ಪದಾರ್ಥಗಳು ನನ್ನಧೀನ, ಇಂದ್ರಿಯ ನಮ್ಮ ಸುತ್ತಿದ್ದವರು ನನ್ನಧೀನ, ನನ್ನ ಶರೀರ ನನ್ನಧೀನ, ಇಂದ್ರಿಯಗಳು ನನ್ನಧೀನ, ಮನಸ್ಸು ನನ್ನಧೀನ. ಅದಕ್ಕೆ ತಾನೇ ಎಲ್ಲರಿಗೆ ಮನೆಯಲ್ಲಿ ಏನಾದರೂ ಹೇಳ್ತಾ ಇರ್ತೀವಿ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ನಾಗಿಟ್ಕೋಬೇಕಪ್ಪ, ನಿನ್ನ ಮನಸ್ಸು ನಿಮ್ಮ ಕಂಟ್ರೋಲ್ನಾಗಿಟ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ. ಅದು ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅಂಬೋದು ಶಾಸ್ತ್ರ ಹೇಳ್ತಾ ಇದ್ರೆ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋ ಅಂತ ಹೇಳಿದರೆ ಸಾಮಾನ್ಯ ಏನಾಗ್ತಾ ಇರುತ್ತೆ ಅಂದರೆ ಅಡ್ಡ ಹಾದಿಗೆ ತಳ್ಳೋದಾಗ್ತಾ ಇರುತ್ತೆ ಅಲ್ಲ. ಸರಿ ಹೇಳೋಣ, ಎಲ್ಲಿ ಅಂದರೆ ಈ ಜೀವನ ಸ್ವಾತಂತ್ರ್ಯ, ದೇವರ ಸ್ವಾತಂತ್ರ್ಯ ಇದೆಲ್ಲವೂ ಕೂಡ ಸತ್ಯ, ದೇವರೇ ಮಾಡಿಸೋದೆಂಬುದು ಸತ್ಯ, ಒಪ್ಪೋಣ. ಅದು ಹೇಳಿಬಿಟ್ರೆ ಸಮಾಜ ಹಾಳಾಗೋಗುತ್ತೆ. ನೀವೆಲ್ಲ ಕೂತಿದ್ದೀರಾ, ನಿಮಗೆಲ್ಲ ಹೇಳಿದೆವು ದೇವರೇರಿ ಎಲ್ಲ ಮಾಡಿಸೋದು, ನೀವಾಗಿ ಪ್ರಯತ್ನವೂ ಮಾಡಲಾರ್ದು, ಪ್ರಯತ್ನ ಇಲ್ಲದೆ ನಿಮ್ಗೆ ಆಗಲ್ಲ, ಪ್ರಯತ್ನ ಬೇಕೇ ಬೇಕು, ಅದು ದೇವರು ಮಾಡಿಸ್ತಾರೆ ಎಂಬುದು ಹೇಳಿದ ಕೂಡಲೇ ನೀವೆಲ್ಲ ಏನು ಮಾಡಬೇಕು ಅಂತ ಏನಾಗ್ಬಿಡ್ತೀವಿ ನೀವೆಲ್ಲ, ಹಾ ಎಲ್ಲ ದೇವರೇ ಮಾಡಿಸಲು ಸುಮ್ಮನೆ ಕೂತ್ಬಿಡ್ತೀವಿ, ಕೊಡ್ತಾ ಇದ್ದೀರಾ, ನಿಮ್ಗೆ ಹೇಳ್ತಾನೇ ಇದ್ದೀನಲ್ಲ ದೇವರೆಲ್ಲ ಮಾಡಿಸೋದು ಅಂತ, ಹಾಗಂತ ನೀವು ದೇವರೇ ಮಾಡಿಸಲಿ ಅಂತ ಇಲ್ಲ, ತಲೆ ಕಲ್ಪನೆ ಬರುತ್ತೆ. ಹಾಗೆ ಹೇಳಿದರೆ ಇಡೀ ಸಮಾಜ ಹಾಳಾಗುತ್ತೆ. ಆದ ಕಾರಣ ಸಮಾಜಕ್ಕೆ ದೇವರೇ ಮಾಡಿಸ್ತಾರೆ ಅಂತ ಹೇಳಬಾರದು ಎಂಬ ಕಲ್ಪನೆ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದೆಷ್ಟರವರೆಗೂ ಸರಿ, ಕೊನೆಗೆ ನಾವು ಎಷ್ಟು ಹೇಳ್ತೀವಿ, ಶಾಸ್ತ್ರದಲ್ಲಿ ಏನು ಹೇಳಿದಂತಾಯಿತು, ದೇವರ ಆಜ್ಞೆ ಇಲ್ಲದೆ ಉದ್ಧಾರ ಆಗ್ಬೇಕು ಇಲ್ಲ ಹಾಳಾಗ್ಬೇಕು ಆಗಲ್ಲ ಅಲ್ವಾ, ಹಾಳಾದರೂ ದೇವರೇ ಮಾಡಿಸ್ಬೇಕು, ಉದ್ಧಾರ ಆದರೂ ದೇವರೇ ಮಾಡಿಸ್ಬೇಕು, ಸ್ವಾತಂತ್ರ್ಯ ಇಲ್ಲ ಅನ್ನೋದು ಆಚಾರ ಶಾಸ್ತ್ರ ಆದಾಗ, ನಾವಿದನ್ನ ಮುಂದೆ ಹೇಳಿದರೆ ಅವರಾಗಿ ಹಾಳಾಗಿ ಹೋಗ್ತಾರೆ ಅಂದ್ರೆ ಹಾಳಾಗ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಕೊಟ್ಟಂಗಾಯ್ತಾರೆ ಅಂತ ಹೇಳ್ತಾರೆ. ಸರಿಯಾ ಅಂದ್ರೆ ಏನಂತ ಅರ್ಥ? ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ಹೇಳಲಾರದೆ ಹೇಳಬಾರದು ಅಂತ ಅಡ್ಡ ಇಡ್ತಾ ಇದ್ದೀವಿ. ಅಲ್ಲೇನು, ಆರಂಭದ ಹಂತದಲ್ಲಿ ಹೇಳಬಾರದು, ನಂತರ ನಂತರ ಹೇಳಬೇಕಿದ. ನೀವು ನಮಗೆ ಸಿಗೋದೇ ಒಂದು ಗಂಟೆ ದಿನಕ್ಕೆ, ಹೌದಾ? ಇದರಲ್ಲಿ ಆರಂಭದ ಹಂತ ಯಾವುದು, ಕೊನೆಯ ಹಂತ ಯಾವುದು? ನಿಮ್ಮಲ್ಲಿ ಇವತ್ತು ಬರ್ತಾರೆ ನಾಳೆ ಬರಲ್ಲ, ಕೆಲವರು ಇವತ್ತು ಬಂದವರು ನಾಳಿರಲ್ಲ, ನಾಳೆ ಬಂದವರು ನಾಳೆದಿರಲ್ಲ. ಒಬ್ಬರೇ ಒಂದೇ ಗುಂಪೆ ದಿನಾಗೂ ಬರ್ತಾ ಇದ್ರೆ ನಿಮ್ಮನ್ನ ಹಂತ ಹಂತ ಹಂತದಲ್ಲಿ ಕರ್ಕೊಂಡು ಬಂದು ಕೊನೆಯ ಹಂತ ಅಂತ ಹೇಳಬೇಕಪ್ಪ. ನೀವು ಹಂತ ಮೊದಲನೇ ಹಂತ ಇದ್ದವರೇ ಕೊನೆಯ ಕೊನೆಯಂತ ಇರ್ತೀರ. ಅಂದ್ರೆ ಈ ಮೊದಲನೇ ಹಂತ ಯಾವ್ದಿದೆ, ಮೊದಲನೇ ಹಂತ ಹೇಳ್ತೀವಿ ಎಲ್ಲ ದೇವರೆಲ್ಲ ನೀವು ಚೂರು ಮಾಡಬೇಕು ಅಂತ ಹೇಳ್ತೀವಲ್ಲ, ಅದು ಎಟ್ಟರ ಪರ್ಯಂತ ಸಾಯೋ ಪರ್ಯಂತ ನಿಮ್ಮ ತಲೆಯಲ್ಲಿ ಮೂಲೇ ಇರುತ್ತೆ. ಅದನ್ನು ರಿಪೇರ್ ಮಾಡುವ ನಾಕನೇ ಇರಲ್ಲ, ಹೌದಾ ಅಲ್ವಾ? ನೀವೇ ಹೇಳಿ, ಇದು ಎಷ್ಟು ದುರಂತ ಆಗ್ತಾ ಇದೆ. ನಿಮಗೆ ಸ್ವಾಮಿಯೇ ಎಲ್ಲ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾವಾಗ್ಲೂ ಬರಬೇಕು. ನೀವು ಕಾಣಿಸಿದಾಗೆಲ್ಲ ನಾನು ಹೇಳ್ತಾ ಇರ್ತೇನೆ, ಎಲ್ಲಿ ದೇವರ ಮಾಡಿಸೋದು ನಾವು, ನೀವೇ 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 ನಿಮ್ದು ನೀವೇ ಮಾಡಬೇಕು, ದೇವರು ನಂತರ ಬರ್ತಾರೆ. ಇದು ಎಷ್ಟರವರಿಗೆ ಸಾಯೋ ಪರ್ಯಂತ ಇದನ್ನೇ ಮಂತ್ರವಾಗಿ ಕೊಟ್ಟಿರ್ತೇವೆ ನಿಮಗೆ. ಕೊನೆ ಬದುಕೇನಾಗುತ್ತೆ? ಸಾಯೋ ಪರ್ಯಂತ ಒಂದಾ ಅಲ್ಲಿ ಮಾತು ಬಿಡೋಣ, ಅದೆಲ್ಲ ಬಿಡೋಣ. ಸಾಧನೆ ಅಂತ ಮಾಡ್ತೀರ, ಸಾಧನೆ ಮಾಡಬೇಕಾದ್ರೆ ಒಬ್ಬರೇ ಕೂತು ಮಾಡ್ತೀರಾ, ಪಕ್ಕದವ್ರಿಗೋಸ್ಕರ ಮಾಡ್ತೀರಾ? ಒಬ್ಬರೇ ಕೂತು ಮಾಡ್ತೀರಾ? ಆಚರಣೆ ಮಾಡ್ಲಿಕ್ಕೆ ಹೋದ್ರೆ ಡೌಟ್ ಬರುತ್ತಾ, ಇದು ನಾನೇ ಮಾಡಬೇಕಾ ದೇವರು ಮಾಡಿಸ್ತಾರ? ಬಂದರೆ ನಾನೊಂದು ಚೂರು ಮಾಡಿ ದೇವರು ನಂತರ ಮಾಡುತ್ತಾರೆ ಅಂತ ಹೇಳಿ ಆಚರಣೆ ಮಾಡ್ತೀರಾ? ಹಾಗೆ ಆಗುತ್ತೆ. ಕೊನೆಗೆ ನಾವು ಹೇಳಿ 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 ನಿಮ್ದು ನೀವು ಮಾಡಿ ನಿಮ್ದು ನೀವು ಮಾಡಿ ಅಂದ್ರೆ ಆ ನಂದನಾಥ್ ಮಾಡಬೇಕು, ನಂತರ ದೇವರು ಬರ್ತಾರೆ, ನಂದನಾಥ ಈಗಲೇ ಎಲ್ಲ ಕೊನೆ ಕೊನೆಗೆ ಅಂತ ಮಾಡ್ತೀವಿ. ಅವು ಏನಾಗುತ್ತೆ, ಮಾಡಿದ ಪ್ರತಿಯೊಂದು ಕೂಡ ಅಸಂಖ್ಯಾತ ಶರೀರಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಇದನ್ನು ಕಳಕೋಬೇಕಾದ್ರೆ ಹೇಗೆ, ಸರಿಯಾದ ಝಳುಪಿಸಿ ನಾನು ಶುದ್ಧ ಸ್ವತಂತ್ರ, ಅವನು ಮಾಡಿಸಿದ್ರೆ ಹೊರತು ಏನಾಗಲ್ಲ ಅನ್ನೋದು ಕಳಕೊಂಡು ಆ ಜ್ಞಾನದಿಂದ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ, ನನ್ನ ಪ್ರಯತ್ನ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ, ನನ್ನಲ್ಲಿ ಕರ್ತೃತ್ವ ಅವನೇ ಪ್ರಕಟ ಮಾಡುತ್ತಾ ಇದ್ದಾನೆ ಅವನ ಶಕ್ತಿಯಿಂದ, ನನ್ನ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನು ಮಾಡಲಾರೆ ಅಂತ ತಿಳಿದು ಒಂದು ಆಚರಣೆ ಮಾಡಿದರೂ ಸಾಕು, ಸಾವಿರಾರು ಅಸಂಖ್ಯಾತ ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೆ. ಇದು ಮಾಡಬೇಕಾದ ಸಾಧನೆ. ಆದರೆ ಅದು ಬಿಟ್ಟು ಇಷ್ಟು ಕಾಲ 50, 60, 70, 80 ಬಂತು, ಇನ್ನೇನು ಸಾಯಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ, ಇಷ್ಟು ಕಾಲ ಮಾಡಿದ್ದೇನು ನೋಡ್ಕೊಂಡ್ರ, ಇಷ್ಟು ಕಾಲ ಮಾಡಿದ್ರಲ್ಲ ಸಾಧನೆ, ಆ ಸಾಧನೆಯಲ್ಲಿ ಏನಾದರೂ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಅದು ಬಂತ? ಇಲ್ಲ, ನಾನೊಂದು ಚೂರು ನಾನೊಂದು ಚೂರು ಅಂತಲೇ ಬರ್ತಾ ಇತ್ತಲ್ಲ, ಮತ್ತೆ ಇದನ್ನ ಸಾಧನೆ ಅನ್ಬೇಕಾ? ಹೇಗಾಯ್ತು ಅದನ್ನೇನಬೇಕು? ದಾಸರ ಶ್ರೀಪಾದ ಮಾತಿನ ಪ್ರಕಾರ ಮೋಸವಾಯಿತು. ಆದುದಾಗಲಿ ಶೇಷ ನೀ ಕೈ ಕೇಳುವುದು ರಾಕ್ಷಸ. ಅದಕ್ಕೆ ಹೊರಟವರು ಎಲ್ಲ ಝಳುಪು ಸಿದ್ಧಪಡ್ರಪ್ಪ, ಸುಮ್ಮನೆ ನಿಮ್ಮನ್ನೇ ನೀವು ಮೋಸ ಮಾಡುತ್ತಾ ಬದುಕು ಬೇಡ್ರಿ. ಸಾಧನೆ ಅಂತ ನೀವು ಮಾಡುತ್ತಾ ನಿಮಗೇ ನೀವು ಮೋಸ ಮಾಡಿಕೊಂಡು ಬದುಕು ಬೇಡ್ರಿ, ಹೌದಾ ಅಲ್ವೇ? ಎಲ್ಲಿಗೆ ಹೋದ್ರೂ ಈ ಸರ್ಪದ ಜಾಡು ಬರ್ತಾ ಇರುತ್ತೆ. ನೀವು ನಿಂದೆ ನೀವು ಮಾಡ್ರಿ, ನಿಮ್ದು ನೀವು ಮಾಡ್ರಿ ಎಂಬ ಸರ್ಪವೇ ನಮ್ಮ ಹಿಂದೆ ಬರ್ತಾ ಇರುತ್ತೆ, ಕಬಳಿಸಿ ಹಾಕ್ಲಿಕ್ಕೆ. ನಾ ಹೇಳಿದ ಸರ್ ಹೌದಾ ಅಲ್ವ? ನಿಮ್ಮಿಂದೇ ಬರ್ತಾ ಇರುತ್ತೆ. ನೀವು ಸುಮ್ಮನೆ ಇದು ಸಾಧನೆ ಮಾಡಿದ್ರೆ ಅಡ್ಡಿಲ್ಲ, ಬಾಯಿ ಮಿಚ್ಚಿದ್ರೆ ಏಟ್ ಹಾಕುತ್ತೆ. ಏನಮ್ಮ ಎಲ್ಲಾ ಕಡೆ ಆ ಸರ್ಪವೇ ಕಾದಿರುತ್ತೆ ನಿಮಗೆ, ಕಲಿ ಅವ್ನು ನೋಡ್ತಾನೆ ಎಲ್ಲೇಟ್ ಹಾಕಿದ್ರೆ ಹಾಳಾಗ್ತಾರಲ್ಲ ಏಟ್ ಹಾಕ್ತಾನೆ. ಆಚಾರ ಶಾಸ್ತ್ರ ಕೈ ಬರುವಂತೆ ಮಾಡ್ತಾನೆ, ಬಾರ್ಥವೇ ಆಗುವಂತೆ ಮಾಡ್ತಾನೆ. ಮುಗೀತಲ್ಲ, ಅಲ್ಲಿಗೆ ಎಲ್ಲ ಕ್ಲೀನ್ ಬೌಲ್ಡ್ ಆಗುತ್ತೆ. ಸರಿ, ಹಾಗಾಗಲೇ
ಸಂತೋಷ
ಇಷ್ಟು ನಾನು ಮಾತಿಗೆ ಉತ್ತರ ಕೊಡುತ್ತೆ. ಆ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ವಿಷಯ ಇದನ್ನು ತಿಳಿಸ್ಬೇಕಾ ಇಲ್ಲ ಹೇಗೆ ತಿಳಿಸ್ಬೇಕು? ಅವರು ಹಾಳಾಗದ ರೀತಿಯಲ್ಲಿ ತಿಳಿಸ್ಬೇಕು, ಅಟ್ಟಾದ್ರೆ ಸಾಕು. ಹೌದಾ? ನನ್ನನ್ನು ಒಬ್ಬರು ಕೇಳಿದ್ರು ಇದೇ ಪ್ರಶ್ನೆ ಅಲ್ಲಿ ಪ್ರಶ್ನೆನಾ? ಮಕ್ಕಳಿರ್ತಾರೆ ಮನೆಯಲ್ಲಿ, ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಹೇಳಿಬಿಟ್ರೆ, ಅವರೆಲ್ಲ ಕೆಟ್ಟ ಕೆಲಸ ಮಾಡಿಬಿಟ್ರೆ, ಎಲ್ಲ ದೇವರೇ ಮಾಡಿಸಿದ ಅಂತ ಅವ್ರು ಹೇಳಿದ್ರೆ ಏನ್ ಉತ್ತರ ಕೊಡೋದು? ಅಲ್ವಾ, ನಂಗೆ ಟಿವಿ ಎಕ್ಸಾಮ್ ಹೋಗದಾಗ ಬೇರೆ ಕಡೆ ಕಳಿಸಿದ್ರು ದೇವರೇ ಅಂತ
ಹೇಳಿದ್ರು. ಇರುತ್ತೆ ಎಷ್ಟೋ ಕೆಟ್ಟ ಕೆಲಸ, ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಸಿನಿಮಾ ನೋಡ್ತೀವಿ, ಟಿವಿ ನೋಡ್ತೀವಿ,
ಅದಕ್ಕಾಗಿ ಯಾರಿಗೂ ಹೇಳಲ್ಲ, ಅದಕ್ಕಾಗಿ ಯಾರಿಗೂ ಹೇಳಲ್ಲ. ಅದಕ್ಕೆ ನಿಮ್ದು ಮಾಡಿ ಹೇಳಿ ಸುಲಭಪ್ಪ, ಯಾರಿಗೆ
ಒಂದಾಡಲ್ಲ
ಜಗಳ ಅಲ್ಲ ಹೇಳವರಿಗೆ ಹೆಚ್ಚಷ್ಟು ಇದಿರಲ್ಲ. ಪ್ರತಿಯೊಬ್ಬರು ಬಿಡಿಸಿ ಹೇಳಬೇಕಾದ ವಸ್ತು ಇಲ್ಲ. ನೀವೆ ನಿಮ್ಮ ಪಾಡಿಗೆ ಬಿಡ್ತೀರ, ಚಂದನ ಮಾಡ್ಕೋಬೇಕು ಅಂತ ಬಿಡ್ತೀರ, ಇಲ್ಲದೇ ಹೇಳ್ತೀರ, ನಂಬರಿಗೆ ಬರೋದೇ ಇಲ್ಲ. ಈಗ ಹೇಳಿದಿರ್ತಾನೆ ಬಿಟ್ಟು ಬಂದಿದ್ದೆ. ಸರಿ, ಮಕ್ಕಳಿಗೆ ಈ ವಿಷಯ ತಿಳಿಸ್ಬೇಕಾ ಇಲ್ಲ? ಯಾರಿಗಾದ್ರೂ ಸರ್ ತಿಳಿಸ್ಬೇಕಾ ಇಲ್ವಾ? ಅಂದ್ರೆ ಇದ್ದದ್ದು ಇದ್ದ ಹಾಗೆ ತಿಳಿಸುವುದೇ ಸರ್ ನನ್ನ ಅಭಿಪ್ರಾಯ. ಹಾಗಾದ್ರೆ ಹೇಗೆ? ಒಂದು ಕಡೆ ಪ್ರವಚನ ಆಗ್ತಿತ್ತು, ನಾವು ಪ್ರವಚನ ಮಾಡಿದ್ರೆ ಮಕ್ಕಳೇ ಬರ್ತಾ ಇದ್ದಿಲ್ಲ, ಅವ್ರು ಆಟ ಆಡ್ತಾ ಆಡ್ತಾ ಮಧ್ಯೆ ಮಧ್ಯೆ ಕೂತು ಕೇಳಿ 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 ತಲೆಗೆ ಬಂದೆ. ಒಂದು ದಿವಸ ತಾಯಿಯನ್ನ ಮಗು ಕೇಳಿತು, ಅಮ್ಮ ನಾನು ಓದಿಲ್ಲ ಓದಿಲ್ಲ ಅಂತ ಹೊಡಿತೀಯಲ್ಲ, ದೇವರೆಲ್ಲ ನನ್ನ ಸರಿ ಓದಿಸಿಲ್ಲ. ಏನು ಉತ್ತರ ಕೊಡ್ತೀವಿ? ಅದಕ್ಕಿಷ್ಟೇ ಉತ್ತರ, ಯಾರಿಗೆ ಸ್ವಲ್ಪ ಗ್ರಹಣ ಮಾಡುವ ತಾಕಷ್ಟ ಬರುತ್ತೆ ಅವರಿಗೆಲ್ಲ ಹೇಳ್ಕೊಡ್ಬೇಕು. ಯಾರಿಗಿನ್ನ ಗ್ರಹಣ ಮಾಡುವ ತಾಕತ್ತು ಬರಲಿಲ್ಲ ಅವರಿಗೆ ಸದ್ಯಕ್ಕೆ ಮಾಡು ಅಂತ ಹೇಳಿದೆ. ಆದರೆ ಗ್ರಹಣ ಮಾಡುವ ತಾಕತ್ತು ಯಾವಾಗಲೂ ಶುರುವಾಗುತ್ತೆ ಅಂದರೆ ಚಿಕ್ಕ ಹುಡುಗರಿಗೂ ಗ್ರಹಣ ಆಗಬಹುದು, ದೊಡ್ಡವರಿಗೂ ಗ್ರಹಣ ಆಗದಿರಬಹುದು. ಆದ್ದರಿಂದ ಒಂದು ಒಬ್ಬರು ಮರ್ಚೆಂಟ್ ಶ್ರೀನಿವಾಸರಾಯರು ಅಂತ ಮಹಾನುಭಾವ ರಾಯಚೂರು ಇಡ್ತಾ ಇದ್ರು. ಅವರು ಉತ್ತನೂರು ಹೋದಾಗ ನಾವೆಲ್ಲ ಕೊಡ್ತಾ ಇದ್ರು, ಇದೇ ಚರ್ಚ ಅನುಭವದ ಚರ್ಚ. ಅವರು ಒಂದು ಸಹ ಹೇಳ್ತಾ ಬಂದರು, ಒಂದು ಹುಡುಗಿ ಹರಿಕಥಾನುಸಾರ ಪಾರಾಯಣ ಮಾಡ್ತಾ ಆಯ್ತಾರೆ. ಅವರು ಆ ಹುಡುಗಿ ಹತ್ರ ಬಂದರು, ನೋಡಿದ್ರು, ಬಹಳ ಆನಂದ ಆಯಿತು ಆ ಹುಡುಗಿ ನೋಡಿದರೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳಲ್ಲ ಅಂತ ನೋಡಿ ಕೊನೆಗೆ ಆ ಹುಡುಗಿಗೆ ಎಲ್ಲ ಹೇಳಿಕ್ಕೆ ಶುರು ಮಾಡಿದ್ರು. ಮೇಡಮ್ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಆಯ್ತಜ್ಜ ಆಯ್ತಜ್ಜ ಅಂತ ಸುಮ್ಮನೆ ಹೇಳ್ತಾರೆ. ಆದ್ಮೇಲೆ ಇವರು ಯಾವುದೋ ಮಾತು ಬಂದು, ನನಗೆ ನಿನ್ನ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ, ನಿನ್ನ ಹೇಗೆ ಒಳ್ಳೆ ಹಾಗೆ ಕರ್ಕೊಂಡು ಬರಬೇಕು, ಹೇಗೆ ತಿಂತಬೇಕು ಅಂತ ನನ್ನ ಚಿಂತೆ ಆಗ್ತಾರಮ್ಮ ಅಂದ್ರಂತ. ಅಂದರೆ ಇನ್ನೂ ಚೆನ್ನಾಗಿ ಅನುಸಂಧಾನ ಹೇಗೆ ತರಬೇಕು ಹೇಗೆ ಮಾಡಬೇಕು ಅಂತ ಬರ್ತಾ ಇದೆ. ಅವ ಆ ಹುಡುಗಿ ಕಟ್ಟೊಂದು ಉತ್ತರ ಕೊಡ್ತಾರೆ, ಯಾಕೆ ತಲೆ ಕೆಡಿಸ್ಕೊಂತೀರಜ್ಜ, ಒಬ್ಬನು ಕೂತಾನಲ್ಲ ಇವ ಪಂಚಾಮೃತ ಮಾಡ್ತಾರಲ್ಲ ಅವನಿಗೆ, ಅವನಿದ್ದಾನಲ್ಲ ಅವನು ತಲೆ ಕೆಡಿಸ್ಕೊಂತಾನೆ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ, ಅವನು ನೋಡ್ಕೊಂತಾನೆ ಬಿಡ್ರಿ. ಆ ಹುಡುಗಿಗ ಅರ್ಥ ಆಗಿದೆ, ಅವನೊಬ್ಬನಿದ್ದಾನೆ ಅವನು ನೋಡ್ಕೊಳ್ತಾನೆ ಅಂತ. ಮತ್ತೆ ಆ ಹುಡುಗಿ ಹರಿತಾನುಸಾರ ಪಾರಾಯಣ ಬಿಟ್ಟು ಕೊಡ್ಬೋದಾಗಿರ್ತಾರೆ. ಇಷ್ಟೇ ಅಲ್ಲಿ ಆ ಪ್ರವಚನ ಆಗುವಾಗ ಹೇಳಿದ್ದಲ್ಲ ಮಗು ಬಂತು ಕೇಳಿತು, ಅಮ್ಮ ಯಾಕೆ ನನಗೆ ಹೀಗೆ ಹೇಳ್ತೀಯ, ದೇವರೆಲ್ಲ ಮಾಡಿಸಿ. ಅದಕ್ಕೆ ನಾನು ಮೊನ್ನೆ ಎಕ್ಸಾಮ್ ಕಾಲಕ್ಕೆ ಓದಿಲ್ಲ, ಅದಕ್ಕೆ ನಾನು ಸರಿ ಮಾರ್ಕ್ಸ್ ಬಂದಿಲ್ಲ, ನನ್ನೇ ಬೈತೀಯ, ದೇವರೇ ಮಾಡಿಸಿದ್ವಿ. ಏನು ಉತ್ತರ ಕೊಡಬೇಕು? ಅರ್ಥ ಆಗಿಲ್ಲ ಆಚಾರ್ಯ, ಕರ್ಕೊಂಬರ್ರಿ ನಾವು ಹುಡುಗಿ ಬಂತು. ಆಚಾರ್ಯ ಹೌದಾ ಅಲ್ವಾ, ದೇವರೇ ಎಲ್ಲೆಲ್ಲ ಮಾಡಿಸಿ. ಅಮ್ಮ ಇಲ್ಲಿ ನಿನಗೆ ಹೇಳಿದ್ದು ನೀನು ಕೇಳಿಸಲಿ ಕೇಳಿಸ್ಕೊಂಡಿದ್ಯಾ? ದೇವರೇ ಎಲ್ಲ ಮಾಡಿಸ್ತಾರೆ ಅನ್ನೋದು ಕೇಳಿಸ್ಕೊಂಡಿದ್ಯಾ? ಒಳಗೆ ಪೂರ್ಣವಾಗಿ ಕೇಳಿಸ್ಕೊಂಡಿಲ್ಲ. ದೇವರೇ ನಿನ್ನಿಂದ ನಿನ್ನ ಕರುಣಾನುಸಾರ ನಡೆಸ್ತಾರೆ ಅನ್ನೋದು ಹೇಳಿಕೆ. ಹೌದು ಹಾ ಹೌದಲ್ವಾ? ಈಗ ನೋಡಮ್ಮ, ಇಷ್ಟೇ ತತ್ವ. ನಿನ್ನಿಂದ ಸ್ವಾಮಿ ನಿನ್ನ ಕರ್ಮಾನುಸಾರ ಓದಿಸಲಿಲ್ಲ, ಅದಕ್ಕೆ ಮಾರ್ಕ್ಸ್ ಕಡಿಮೆ ಬಂತು. ಪಕ್ಕದ ಹುಡುಗ ಅವನ ಕರ್ಮಾನುಸಾರ ದೇವ ಚೆನ್ನಾಗಿ ಓದಿಸಿದ, ಅದಕ್ಕೆ ಮಾರ್ಕ್ಸ್ ಜಾಸ್ತಿ ಬಂದಿತು. ಅಂದರೆ ಅವನ ಕರ್ಮಾನುಸಾರ ಮುಂದೆ ಒಳ್ಳೆ ಉದ್ಯೋಗ ಪಡೆದು ಒಳ್ಳೆ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡುವ ಯೋಗ ಅವನಿಗೆ ದೇವರು ಅಂದರೆ ಅವನ ಕರ್ಮಾನುಸಾರ ಕೊಟ್ಟಂತಿದೆ, ಅದಕ್ಕೆ ಓದಿಸ್ತಾ ಇದ್ದಾನೆ. ಪ್ರಾಯಶಃ ನೀನು ಭಿಕ್ಷ ಬೇಡಬೇಕು ಅಂತಿದೇನು ದೇವರಿಗೆ, ಅದಕ್ಕೆ ಬಿಡಿಸಿದ ಅಂತ ಕಾಣುತ್ತೆ. ಕಣ್ಣು ನೀರು ಶುರು ಆಯಿತು. ಹೌದಾ ಆಚಾರ್ಯ? ಹೌದಮ್ಮ, ನಿನ್ನ ಕರ್ಮ ಇದೆ, ಮತ್ತೇನು ಮಾಡಿ ಅದನ್ನು ಕಳಿಯಪ್ಪ ಅಂತ ದೇವರನ್ನು ಕೇಳಿಕೊಂಡ್ರೆ ಅದು ಕಳೆದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಹೌದಾ ಸರ್, ಇವತ್ತಿಂದ ನಾನೆಲ್ಲ ಕೇಳ್ಕೊಳ್ತೇನೆ ನಾನು. ಹೌದು ಹೌದು, ನನಗೂ ಕೂಡ ಇದು ಬೇಡ ಕೂಡೋಣ ಅಂತ ಬರ್ತಾ ಇರುತ್ತೆ. ಹೌದು, ಅದು ನನ್ನ ಕರ್ಮಾನುಸಾರವೇ ದೇವರು ಮಾಡಿಸೋದು. ಅಂದರೆ ದೇವರನ್ನ ಕೇಳಿಕೊಂಡ್ರೆ ಪಾರ್ಥ ಕರ್ಮ ಸ್ವಾಮಿ ಕಡಿತಾನಲ್ಲ, ನಾನು ಶುರು ಮಾಡುತ್ತೇನೆ. ಅಂದರೆ ತತ್ವವನ್ನ ಅವನಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸುವ ಜವಾಬ್ದಾರಿ ನಾವು ತಗೊಂಡ್ರೆ ಸರಿಯಾಗಿ ತಯಾರಾಗ್ತಾ ಬರ್ತಾರೆ. ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಹೌದಾ, ದೇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಏನಾದ್ರೂ ಡೌಟ್ ಇದೆಯಾ? ಇಲ್ಲಲ್ಲ. ಮತ್ತೆ ನೀವು ಯಾರಾದರೂ ಸರಿ ದೇವರೇ ಮಾಡಿಸ್ತಾರೆ ಅಂತ ಮಾಡಬಾರದ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೀರಾ? ಇಲ್ಲಲ್ಲ. ಇಷ್ಟು ನೋಡಿ ಅಮ್ಮ, ಪಕ್ಕದ ಬಿಟ್ಟು ಬಿಡಿ. ನೀವೇ ಇದ್ದೀರಾ, ಅಪ್ಪ ಅಮ್ಮಂದ್ರೆ ಇರ್ತಾರೆ, ಮಗಳಿರ್ತಾನೆ, ನಾನಾ ಪ್ರಭಾವತಾನೆ ಅದೇ ಮಾತ್ರ. ಎಷ್ಟು ಹೇಳಿದ್ರೆ ಸರಿ ಹೋಗ್ತಾ ಇಲ್ಲ. ಒಂದು ದಿವಸ ಬಂದ ಬುದ್ಧಿವಂತವನಿಗೆ, ಅಪ್ಪನ ಕಾಲಿಗೆ ಬಿದ್ದ, ಅಮ್ಮನ ಕಾಲಿಗೆ ಬಿದ್ದ, ನಾನು ಇಷ್ಟು ಕಾಲ ಸರಿಯಾಗಿ ಮಾಡಲಿಲ್ಲ, ಇನ್ನು ಮೇಲೆ ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ, ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಕೂತ್ಬಿಟ್ಟ. ಹೀಗೆ ಹೇಳ್ತೀರ ಹೀಗೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೂತ. ಆವಾಗ ನೀವು ಅವನು ಕೂತ್ರೆ ಸುಮ್ಮನೆ ಕೊಡ್ಲಿಕ್ಕೆ ಬಿಡ್ತೀರ? ಅವನು ಕೂತ್ಬಿಟ್ಟ, ಕೊಡು ಬಿಡು ಅಂತ ಬಿಡ್ತೀರ? ಅವನು ಇಷ್ಟು ಕಾಲ ಇದ್ದದಕ್ಕೆ ಸಂಕಟ, ಈಗ ನಿಮ್ಮ ಮೇಲೆ ಆಧಾರ ಪಟ್ಟು ಕೂತ ಕೂಡಲೇ ಅಯ್ಯೋ ಮಗು ಹಾಳಾಗುತ್ತೆ ಅಂತ ನೀವೇನ್ ಮಾಡ್ತೀರಾ? ಬಡ್ದ ಬಿಸಿ ಹೇಳಪ್ಪ, ಹೇಳಿದ್ದೀರ ಮಾಡ್ತೀರ, ಬಾ ಬಾ ಅಂತ ಕರ್ಕೊಂಡು ಹೋಗ್ತೀರ. ನೀವೇ ಅವರನ್ನ ಬಡದೆಬ್ಬಿಸಿ ಕರ್ಕೊಂಡು ಹೋಗೋದಾದರೆ ಸ್ವಾಮಿ ಇದ್ದಾನೆ ಅಂತ ನಂಬಿದ ಮೇಲೆ ಜಗತ್ತಿಗೆ ತಾಯಿ ಸುಮ್ಮನೆ ಕೊಡಿಸ್ತಾನ, ಓಡಿಸ್ತಾನ.
ಕಾಫಿ ಕುಡಿತೀವಿ ಬೆಳಿಗ್ಗೆ, ಮತ್ತೆ ಹಿಡಿತದ ಬಿಡೋದಿಲ್ಲ. ಸೊ ನಿಮ್ಮ ವಿಚಾರ ಏನಂದ್ರೆ ನಾವು ಬೆಳಿಗ್ಗೆಗೆ ಸ್ವಾಮಿ ಪ್ರಾರ್ಥನೆ ಮಾಡಿ ಕಾಫಿ ಕುಡಿಯೋ ಮೊದಲು ಸ್ವಾಮಿ ಅಂತ ನೀನು ಬಿಡಿಸ್ಬೇಕು, ನಿನ್ನ ಕೈಯಿಲ್ಲ ನನ್ನ ಕೈಯಿಲ್ಲ, ನನ್ನ ಪ್ರಾರಬ್ಧ ಕರ್ಮಾನುಸಾರ ಈ ಕಾಫಿ ಕುಡಿಯೋದನ್ನ ನೀನು ಬಿಡಿಸ್ಬೇಕು, ನನ್ನ ಕೈಲಾಗಲ್ಲ ಅಂತ ಹೇಳಿ ಕುಡಿಯು.
ಇಷ್ಟು ಭಗವಂತ ಮಾಡಿಸೋದು ಅಂತಿದ್ರೆ ಮಾಡಿಸೇ ಬಿಡುತ್ತಾನೆ. ಈಗ ಇದು ಬೇಡಪ್ಪ, ಈ ಸಿದ್ಧಾಂತ ಬಿಡಿ, ನಿಮ್ಮ ಸಿದ್ಧಾಂತ ಇಟ್ಕೊಳ್ಳಿ. ದೇವರೇ ಮಾಡಿಸ್ತಾನೆ, ಆದರೆ ನಿಂದು ನೀನೇ ಮಾಡಬೇಕು, ನೀನೇ ಬಿಡಬೇಕು ಅಂತ ಹೇಳ್ತಾ ಬಂದ ನಾನು. ಹೌದಾ, ಮನೆಗೆ ಹೋದ್ರ ನಿಮ್ದು ನೀವು ಬಿಡಬೇಕು ಅಂತ ಬಿಟ್ರ? ಬಿಟ್ಟಿಲ್ಲ, ಬಿಡುತ್ತಾನೆ ಬರ್ತಾ ಇದ್ದೀರಾ. ಮತ್ತಿದೇನು ಹೊಂದು
ನಾವು ಸ್ವತಂತ್ರ
ಅಲ್ಲ, ಈ ಸಿದ್ಧಾಂತ ಬೇರೆ ಅಲ್ವ. ನಿಮ್ದೊಂದು ಚೂರಿದೆ, ನಿಮ್ದು ಅಲ್ಲ, ನಿಮ್ದೊಂದು ಚೂರಿ. ನೀವು ಎರಡಕ್ಕೂ ಹೆಜ್ಜೆ ಹಾಕ್ಬೇಡಿ, ಒಂದರ ನಿಂತು ಮಾತಾಡಿ. ನಿಮ್ದೊಂದು ಚೂರಿ ಇದೆ, ನಿಮ್ ಬಿಡ್ಲಿಕ್ಕೆ ಆಗುತ್ತೆ. ಯಾಕೆ ಬಿಟ್ಟಿಲ್ಲ ಅಲ್ರಿ? ಸಿದ್ಧಾಂತ ಇದೆ ಅಲ್ವ, ದೇವರೇ ಎಲ್ಲ ಮಾಡಿಸಿದ್ರು ಕೂಡ ನಿಮ್ದು ನೀವೇ ಮಾಡಬೇಕು. ಚೂರು ನಿಂತಿದೆ, ನಿಮ್ ಪ್ರಯತ್ನ ನೀವು ಮಾಡಬೇಕು. ನಿಮ್ದು ಬಿಡ್ಲಿಕ್ಕೆ ಆಗುತ್ತೆ, ಮಾಡ್ಲಿಕ್ಕೂ ಆಗುತ್ತೆ ಅಂತ ನಾನು ಹೇಳಿ ಕಳಿಸಿದೆ. ಮತ್ತೆ ನೀವು ಬಿಡ್ತಾ ಇದ್ದೀರಾ? ಯಾಕೆ ಬಿಡ್ತಾ ಇದ್ದೀರಾ? ಬಿಡ್ಲಿಕ್ಕೆ ಆಗುತ್ತೆ ನಿಮ್ಗೆ,
ಸ್ವತಂತ್ರ.
ನಿಮಗೆ ಉಪದೇಶ ಕೊಟ್ಟದ್ದೇ ಇದೆ, ನಿಮ್ಮ ಬಾಯಿಗೆ ಬರಬಾರದು, ನಿಮ್ಮ ಸ್ವತಂತ್ರ ಬರಬಾರದು ನಿಮಗೆ. ಯಾಕಂದ್ರೆ ನಿಮ್ಗೆ ಚೂರು ಕೂತಿದ್ರೆ ನಿಮಗೆ ಏನೋ ಕೂತಿದೆ, ಬಿಡೋಷ್ಟು ತಾಕತ್ತು ಕೂತಿದೆ. ಯಾಕಂದ್ರೆ
ಚೂರು ಇಲ್ಲ,
ನೀವನ್ನು ಹೋದಲ್ಲ ನಾನು ಹೇಳಿಲ್ಲ
ಚೂರು ಇಲ್ಲ ಅಂದ್ಬಿಟ್ಟಾಗಲೇ ನನ್ನ
ಪ್ರಶ್ನೆ ಏನು ನಿಮಗೆ ಚೂರಿದೆ ನಿಮ್ ಬಿಡ್ಲಿಕ್ಕಾಗತ್ತೆ ಅಂತ ನಾನು ಹೇಳಿ ಕಳಿಸಿದ್ರೆ ಬಿಡ್ಲಿಕ್ಕೆ ಆಗ್ತಾ ಇದೆ ನಿಮ್ಗೆ ಆಗ್ತಾ ಇಲ್ಲ ಈ ಸಿದ್ಧಾಂತ ಕೊಡಿ ನಿಮ್ಗೆ ಹೇಳಿ ನಿಮ್ದು ನೀವು ಮಾಡ್ಬೇಕಪ್ಪ ಬಿಡ್ಲಿಕ್ಕಾಗತ್ತೆ ನೀವು ಮಾಡ್ಲಿಕ್ಕಾಗತ್ತೆ ಕೆಟ್ಟದ್ದೆಲ್ಲ ಬಿಡಿ ಮಾಡಬೇಕಾಗಿದೆ ಮಾಡಿ ನಿಮ್ಗೆಲ್ಲ ಉದ್ದೇಶ ಕೊಟ್ಟು ಕಳಿಸಿದೆ ಯೋಜನೆ ಕಾಪಿ ಕೊಡ್ತಾ ಇದೆಯಾ ಹಾ ಬಿಡ್ಲಿಕ್ಕಾಗ್ತಾ ಇದೆಯಾ ಬಿಡ್ತಾ ಇಲ್ಲ ಹಂಗರ್ಥ ಇಲ್ಲಮ್ಮ ಅವ ಬಿಡಿಸಿದ ಅವ ಬಿಡಿಸಿದ ಮನಸ್ಸು ಮಾಡಿದ ನಾವು ಮಾಡಿಸಿದ್ರೆ ಆಗತ್ತೆ ಅಲ್ಲಿ ಮೋಸ ಮಾಡ್ಕೊಂತೀವಿ ನಮಗೆ ನಾವು ಮೋಸ ನಡೆಯುತ್ತೆ ಅಲ್ಲಿ ಮೋಸ ನಡೀತಾ ಇದೆ ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೆ ಹೇಳೋದೇನು ಅವನು ಇಡೀ ಶಾಸ್ತ್ರ ಹೇಳುತ್ತೆ ಗೀತಾ ಭಾಷ್ಯದಲ್ಲಿ ಪ್ರತಿಯೊಂದು ಕೂಡ ಅವನಿಲ್ಲದಿದ್ದರೆ ಆಲೋಚನೆ ಬರಲ್ಲ ಅವನಿಲ್ಲದಿದ್ದರೆ ಉಸಿರಾಡಲ್ಲ ಅಂತ ಹೇಳಿ ಅವನಿಲ್ಲದೆ ನಾನು ಎಲ್ಲ ಬಿಡಬಲ್ಲೆ ಮಾಡಬಲ್ಲೆ ಎಲ್ಲ ಮಾಡಬಲ್ಲೆ ಅಂತ ಹೇಳಿದರೆ ಹೇಳೋದೊಂದು ಮಾಡೋದೊಂದಾಯ್ತಲ್ವೇ ಮತ್ತೆ ಯಾಕೆ ಶಾಸ್ತ್ರ ತಿಟ್ಟರೆ ಹಾಕ್ಲಿಕ್ಕ ಹಾಗಾದ್ರೆ ಏನಂತ ಹೇಳಿದ್ದಾಯ್ತು ಆಚಾರ ಶಾಸ್ತ್ರ ಪ್ರಕಾರ ಹೋದ್ರೆ ನಮಗೆ ಮುಕ್ತಿ ಇಲ್ಲ ಅಂತಾಯ್ತು ಅಂದ್ರೆ ಆಚಾರ ಶಾಸ್ತ್ರ ಪ್ರಕಾರ ಆಚಾರ ಹೇಳಿದ್ರು ಎಲ್ಲ ಕಡೆ ಕೂಡ ಅಪ್ಪ ದೇವರೇ ಮಾಡಿಸ್ತಾ ಇದ್ದಾರೆ ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ ಗೀತಾ ಭಾಷೆಯವರು ಹೇಳ್ತಾರೆ ಜೀವನಿಗೆ ಪ್ರಯತ್ನವೇ ಇಲ್ಲ ಅಂದ್ರೆ ಸ್ವತಃ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿಬಿಟ್ರೆ ವಿಧಿ ನಿಷೇಧಗಳು ಹೇಗೆ ಅಂತ ಹೇಳಿದಂತೆ ಹೇಳ್ತಾರೆ ಕಾರಿತಮೇವ ಈಶ್ವರೇಣ ಅಂತ ಸ್ವಾಮಿಯೇ ಇವನಲ್ಲಿ ನಿಂತು ವಿಧಿ ನಿಷೇಧಗಳು ಗ್ರಹಣ ಮಾಡಿಸಿ ಇವನಿಂದ ಮಾಡಿಸಿ ಬಿಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಸ್ಪಷ್ಟ ಹೇಳಿದ ಶಾಸ್ತ್ರ ಅದು ಜನಕ್ಕೆ ಹೇಳಲಿಕ್ಕೆ ಉಪಯೋಗ ಆಗಲ್ಲ ಹಾಳಾಗ್ತದೆ ಎಲ್ಲಾ ದೇವರೇ ಮಾಡಿಸಿದ್ರು ದೇವರಿಗೆ ಹೋಗಿ ನಮ್ಗೆ ಯಾಕೆ ದೇವ ನಮ್ಮ ಕರ್ಮಾನುಸಾರ ಮಾಡಿಸಿದಕ್ಕೆ ನಮಗೆ
ಬರುತ್ತೆ
ಯಾರಮ್ಮ ನಿಮ್ಗೆ ಹೇಳಿದ್ದು ಅವರೇ ಚೆನ್ನಾಗಿ ಹೇಳ್ತಾರೆ ನಿಮ್ಗೆ ಹೇಳಿದ್ ಬರ್ತಾ ಇಲ್ಲ ಅಷ್ಟೇ ನೀವು ಸರಿಯಾಗಿ ಕೇಳ್ಕೊಂಡು ಅವರಿಗೆ ಹೇಗೆ ಹೇಳಬೇಕು ಎಂಬುದು ಕೂಡ ಚೆನ್ನಾಗಿ ಕೇಳ್ಕೊಂಡು ಹೋಗಿ ಹೇಳಿದರೆ ಅವರಷ್ಟು ಚೆನ್ನಾಗಿ ಮತ್ತು ನಿಮಗೆ ಅವ್ರ ಕ್ಲಾಸ್ ತಗೊಂತಾರೆ ಹಾಗಾದ್ರೆ ಏನ್ ಮಾಡಬೇಕು ನೀವು ಅಂದ್ರೆ ನೀವು ಸ್ವಲ್ಪ ಚೆನ್ನಾಗಿ ಕೇಳ್ಕೋಬೇಕು ನಂತರ ಹೇಳಲೇಬೇಕು ಇಲ್ಲದಿದ್ದರೆ ಏನಾಗುತ್ತೆ ಏನಾಗುತ್ತೆ ಸರಿಪ್ಪ ಏನಾಯ್ತು ಇವಾಗ ನಾವು ತಿಳ್ಕೊಂಡಿಲ್ಲ ಮಕ್ಕಳಿಗೂ ಹೇಳಿಲ್ಲ ಆ ಮಕ್ಕಳು ಏನು ಮತ್ತು ನಾಳೆ ಪಾಠಕ್ಕೆ ಪ್ರವಚನಕ್ಕೆ ಬರ್ತಾರೆ ಸ್ವಲ್ಪ ಕಾಲ ಆದ್ಮೇಲೆ ಅವ್ರನ್ನ ನೋಡ್ತೀವಿ ನಾವೇ ನೋಡ್ತೀವಿ ಶಾಸ್ತ್ರವೇನು ಹೀಗಿದೆ ಏನು ಎಲ್ಲ ದೇವರೇ ಮಾಡಿ ಮಾಡಿಸೋದು ಅಂತ ಈ ಪಾಠಕ್ಕೆ ಬಂದವರಿಗೆ ಪ್ರವಚನಕ್ಕೆ ಬಂದವರಿಗೆ ಹೇಳಿಬಿಟ್ರೆ ಇವರೆಲ್ಲ ಕೂಡ ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಸುಮ್ಮನೆ ಕೂತ್ಬಿಟ್ರೆ ಗತಿ ಅದಕ್ಕೆ ಹೇಳೋದು ಬೇಡ ಏನ್ ಮಾಡೋಣ ಎಲ್ಲ ದೇವರೇ ಅಲ್ರಿ ಇಂದು ನೀವು ಮಾಡ್ರಿ ಅಂತ ನಾನು ಹೇಳಕ್ ಶುರು ಮಾಡಿ ಪಾಠಕ್ಕೆ ಬಂದವರೆಲ್ಲ ಹಾಗೇ ಇಂದು ಪ್ರವಚನ ಗುಡಿಯೆಲ್ಲ ಕೂಡ ಹಾಗೇ ಕೇಳ್ತಾ ಕೇಳ್ತಾ ಹೋಗ್ತೀರ ನಾನು ಅದೇ ಹೇಳಿ ಹೋಗ್ತೀನಿ ಯಾಕೆ ನನಗೂ ರಿಸ್ಕಿರಲ್ಲ ಸುಮ್ಮನೆ ನೀವೆಲ್ಲ ಪ್ರಶ್ನೆ ಕೇಳೋದು ಹೇಗೆ ಯಾವ್ದಿರ ನೋಡಿ ನಿಮ್ದು ನೀವು ಮಾಡಿ ಎಂದು ಕೋಳಿ ಪ್ರಶ್ನೆಗಳು ಬರುತ್ತಾ ಬರೋದೇ ಇಲ್ಲ ಅವ್ನು ಮಾಡಿದಂಗಲ್ಲ ನಾನು ಹೇಳ ನೀವು ಹೇಗೆ ಮಾಡ್ತೀರೋ ಹಾಗಾಗುತ್ತೆ ನೀವು ಬಿಟ್ರೆ ಚೆನ್ನಾಗಾಗುತ್ತೆ ಬಿಟ್ಟಿಲ್ಲ ಚೆನ್ನಾಗಾಗಲ್ಲ ಸೊ ನಿಮಗೆ ಪನಿಷ್ಮೆಂಟ್ ಇದೇ ಹೇಳ್ಕೊಳ್ತೀನಿ ನಾನು ಹೆಚ್ಚು ಹೇಳೋ ನನಗೆ ಶ್ರಮ ಇಲ್ಲ ಏನಾಯ್ತವಾಗ ಅರ್ಥ ಆಯ್ತಾ ನಾವೇ ನಮ್ಮ ಮಕ್ಕಳಿಗೆ ಬೇಕಾಗಿದ್ದು ಕೊಟ್ಟಿಲ್ಲ ಅಂತ ಆಯ್ತು ಅವರಿಗೆ ಏನು ಮಾಡಿದ್ವಿ ಜನ್ಮದಲ್ಲಿ ಬೇಕಾದ ದುಡ್ಡು ಕೊಟ್ಟುವು ಓದು ಕೊಟ್ಟುವು ವಿದ್ಯೆ ಚೆನ್ನಾಗಿ ಕೊಟ್ಟುವು ಅವರಿಗೆ ಸಂಪಾದನೆ ಮಾಡುವಂತ ಕೊಟ್ಟುವು ಮಕ್ಕಳು ಮೊಮ್ಮಕ್ಕಳು ಆದರೂ ಸಾಯೋ ಕಾಲಕ್ಕೆ ನೋಡಿಕೊಂಡ್ರೆ ಇಡೀ ಜೀವನ ನಾನೊಂದು ಚೂರು ಆಚರಣೆ ಮಾಡಿದೆ ನಾನೊಂದು ಚೂರು ಅಂತಾನೆ ಬದುಕಿ ಸಾಯ್ತಾ ಇದ್ದಾರೆ ಮತ್ತೆ ಅಂಥವರಿಗೆ ಒಂದು ಜನ್ಮ ಪಡ್ಕೊಂಡು ಈ ಜನ್ಮದಲ್ಲಿ ನಮ್ಮನ್ನು ಅಪ್ಪ ಅಮ್ಮ ಆಗಿ ಪಡ್ಕೊಂಡದಕ್ಕೆ ನಾನು ಕೊಟ್ಟ ಗಿಫ್ಟ್ ಏನು ಅಂದ್ರೆ ಸಾವಿರ ಬೀಚಿಗೆ ಮುಳುಗರುವಂತೆ ಕಲಿಸಿಕೊಷ್ಟೆ ಮತ್ತೆ ಆ ರೆಸ್ಪಾನ್ಸಿಬಿಲಿಟಿ ನಮ್ದ ಅಲ್ವ ಇನ್ನೇನು ಕೊಡಬೇಕು ಅವ್ರ ಮಕ್ಕಳಿಗೆ ಅಂದ್ರೆ ಅವರಿಗೆ ಅರ್ಥ ಆಗೋ ಪರ್ಯಂತ ಹೇಳ್ತಾ ಬರಬೇಕು ಸರಿಯಾದ ಹಾದಿಗೆ ತರಬೇಕು ಹೌದ್ ತಾನೆ ಇವ ನಾನಿದ್ದೇನೆ ನಿಮಗೆ ಎಷ್ಟು ಇಷ್ಟ ಯಾಕೆ ಹೇಳ್ಬೇಕು ನಾನು ಒಂದು ಹೇಳ್ಕೊಂಡು ಹೋದ್ರೆ ಆಗಸ್ತಲ್ಲ ಕರ್ತೃತ್ವ ವಿಚಾರ ಇಷ್ಟು ಸಲ ಯಾಕೆ ಹೇಳಬೇಕು? ನಿಮ್ಮ ತಲೆಯಲ್ಲಿ ಕೂತಿದೆಯಾ, ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಏನು ಈ ನಾನೇ ಒಂಚೂರು ನಾನೊಂದು ಚೂರು ಮಾಡ್ತೇನೆ, ನನ್ನ ಪ್ರಯತ್ನವೂ ನಾನು ಮಾಡಬಲ್ಲೆ, ದೇವರು ಬೇಕಾಗಿಲ್ಲ, ಇಂಥ ದೇವರು ಕೂತಿದ್ರೆ ತೆಗೆದುಬಿಡಿ ತೆಗೆದುಬಿಡಿ ಅಂತ ಯಾಕೆ ಹಿಂದೆ ಬಿಡಬೇಕು ನಾನು? ನಮ್ಮ ಧರ್ಮ ಇದು ಹೇಳದಿದ್ದರೆ ಪಾಪ ಬಡಪಾಯಿಗಳು ಬಂದಿದ್ದೀರಾ ಕೇಳುತ್ತೀರಾ? ನಾವೊಂದು ನಿಮ್ಮದು ನೀವೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನೀವೇನಂತೀರಾ? ಈ ಆಚಾರ ಹೀಗೆ ಹೇಳಿದ್ರು ಬರ್ಕೊಪ್ಪರು ಅಷ್ಟೇ. ಆದರೆ ಬೇರೊಬ್ಬರಿದ್ದಾನಲ್ಲ, ನೀ ತಿಳ್ಕೊಂಡಿಯಾ, ಎಲ್ಲರಿಗೂ ಹೀಗೆ ಹೇಳಿದ್ದೀಯಾ, ಅವರೆಲ್ಲರೂ ಇಡೀ ಜೀವನ ಇದೇ ಅನುಷ್ಠಾನ ಮಾಡುತ್ತಾರೆ, ನೀನೇ ಅಲ್ಲ ಹಾಡು ಮಾಡಿದ್ದು ಅಂತ ದೇವರು ಏನು ಹಾಕ್ತಾನೆ ತಿಳ್ಕೊಳ್ಳಿ. ಅಯ್ಯೋ ಅದು ಅರ್ಥ ಆಗಲ್ಲ ಅಂತೀರಾ? ಸ್ವಾಮಿನ ಪ್ರಾರ್ಥನೆ ಮಾಡಿದರೆ ಖಚಿತವಾಗಿ ಅರ್ಥ ಮಾಡಿಸಿಯೇ ಮಾಡಿಸ್ತಾನೆ. ಅವನೇ ಅಲ್ಲವೇ ಮಾಡಿಸೋದು. ತಿಳಿವಲ್ಲಿ ತಿಳಿಪಲ್ಲಿ ತಿಳುವಳಿಕೆ ನೀನ. ಆದ್ದರಿಂದ ನಮ್ಮ ಒಳಗೆ ಸ್ವಾತಂತ್ರ್ಯವಿದೆ. ನಾವು ಎಲ್ಲದರ ಮೇಲೆ ನಾವು ನಿಯಾಮಕರು ಎಂಬ ಎಚ್ಚರ ನಮ್ಮಲ್ಲಿ ತಪ್ಪು ತಿಳುವಳಿಕೆ ಬಂದದ್ದರಿಂದ ನಮ್ಮ ಸುತ್ತ ಇರುವ ಪದಾರ್ಥಗಳೆಲ್ಲ ನಮ್ಮ ಅಧೀನ, ವ್ಯಕ್ತಿಗಳು ನಮ್ಮ ಅಧೀನ, ನಮ್ಮ ಶರೀರ ಇಂದ್ರಿಯ ಮನಸ್ಸು ಎಲ್ಲ ನಮ್ಮ ಅಧೀನ ಎಂಬ ತಪ್ಪು ತಿಳುವಳಿಕೆ ಇರೋದರಿಂದ ಅಭಿಮಾನ ಹುಟ್ಟಿ ಬರ್ತಾ. ಎಷ್ಟು ತಪ್ಪು ನೋಡಿ ನಾವು ಬರುತ್ತಾ ಇದ್ದ. ಒಂದ್ಸಲ ಆಲೋಚನೆ ಮಾಡಿ, ನಾ ಹೋದ ಅಲ್ಲ ಹೋದ, ನೀವೇ ಹೇಳಿ. ನಮ್ಮ ಸುತ್ತ ಇರುವ ಪದಾರ್ಥಗಳು ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ, ಸುತ್ತ ಇರುವ ವ್ಯಕ್ತಿಗಳು ಯಾವಾಗ ಹೊರಟೋಗ್ತಾರೋ ಗೊತ್ತಿಲ್ಲ. ಮನಸ್ಸಲ್ಲಿ ಮಾತ್ರ ಆ ಪದಾರ್ಥಗಳು ವ್ಯಕ್ತಿಗಳು ಸದಾ ನಮ್ಮ ಹತ್ರ ಇರಬೇಕೆಂಬ ಆಲೋಚನೆ ಹೌದಲ್ವಾ? ಈ ಪದಾರ್ಥಗಳು ವ್ಯಕ್ತಿಗಳು ನಮ್ಮನ್ನ ಬಿಟ್ಟೇ ಹೋಗಬಾರದು ಅಂತ ರಾಯರನ್ನ ಕೇಳ್ಕೊಂತ ಇರ್ತೇವೆ. ರಾಯರ ನಗತಾ ಇರ್ತಾರೆ, ಇದು ಯಾವಾಗಾದ್ರೂ ಬಿಟ್ಟು ಹೋಗೋದೆ, ಇದು ಬಿಟ್ಟು ಹೋಗಬಾರದು ಅಂತ ಕೇಳ್ಕೊಂತೀರಲ್ಲ, ಏನು ಉತ್ತರ ಕೊಡಬೇಕು ಅಂತ ನೋಡುತ್ತಾರೆ. ಇನ್ನ ಅಷ್ಟು ಮಾತ್ರ ಕೇಳ್ಕೊಂತೀವ, ಈ ಸುತ್ತ ಇರುವ ವ್ಯಕ್ತಿಗಳ ಅಭಿಮಾನ ಸ್ಥಿರವಾಗಿ ನನ್ನ ಮೇಲೆ ಅದೇ ಇರಬೇಕು ಇರುತ್ತೆ. ಯಾರಾದರೆ ಅವರವರ ಕರ್ಮಕ್ಕೆ ತುತ್ತಾಗಿ ಒಳಗೆ ದೇವ ದೈತ್ಯರೆಲ್ಲ ಸೇರಿಕೊಂಡು ಅವರನ್ನು ಆಟ ಆಡಿಸ್ತಾ ಇದ್ದರೆ ಅಭಿಮಾನ ತೋರ್ತಾರೆ, ದ್ವೇಷ ತೋರ್ತಾರೆ. ಹಾಗೆ ಆಟ ಆಡುವ ಬೊಂಬೆಗಳಿವು, ಅವರ ಸ್ವಾತಂತ್ರ್ಯವೇ ಇಲ್ಲ. ನಮ್ಮ ಮೇಲೆ ಇವತ್ತು ಅಭಿಮಾನ ತೋರಿದವರು ನಾಡು ದ್ವೇಷ ತೋರಬಹುದು, ಏನು ಬೇಕಾದರೂ ಮಾಡಬಹುದು. ಅವರೆಲ್ಲ ಅವರೊಳಗೆ ಸ್ವಾಮಿಯೇ ಅವರ ಮೂಲಕ ಆಟ ಆಡಿಸ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಯಾವ ವ್ಯಕ್ತಿಗಳಾದರೆ ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥವರ ಅಭಿಮಾನ ನನ್ನ ಮೇಲೆ ಸದಾ ಒಂದೇ ರೀತಿ ಇರಬೇಕು ಅಂತ ಆಸೆ ಪಡ್ತಾ ಇರ್ತೀವಲ್ಲ, ಮತ್ತೆ ನಮ್ಮ ತಿಳುವಳಿಕೆ ಸರಿಯಾದಂತ ದೇವರ ಹತ್ರ ಹೋಗಿ ಕೇಳಿ ಕೇಳಿ ಒದ್ದಾಡ್ತಾ ಇರ್ತೀವಿ. ನಮ್ಮವರೆಲ್ಲ ನನ್ನ ಅಭಿಮಾನ ಪಡ್ತಾ ಇರಬೇಕು, ದ್ವೇಷ ಪಟ್ಟರೆ ಆಯಿತು ಮುಗಿದೋಗಿತ್ತು, ಅವತ್ತು ಮನೆಯಾಗಿದ್ದವರೆಲ್ಲ ಶುರು ಮಾಡಿದಾರ ದ್ವೇಷ ಮಾಡೋದು, ಸ್ವಾಮಿ ಹೀಗೆ ಯಾಕೆ ಮಾಡಿದೆ, ಹೀಗೆ ಯಾಕೆ ಮಾಡಿದೆ, ಹೀಗೆ ಯಾಕೆ ಮಾಡಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಏನಿದು ಅಂದ್ರೆ ಒಳಗೆ ನಾವೇ ರಿಪೇರ್ ಆಗಬೇಕು, ನಾವೇ ರಿಪೇರ್ ಆಗಬೇಕು. ಏನಾಗ್ಬೇಕು? ಮೊದಲೇ ಡಾಕ್ಟರ್ ಡಿಕ್ಲೇರ್ ಮಾಡಿದ್ದಾರೆ ಒಬ್ಬರ ಕುರಿತು, ಇವರಿಗೆ ತಲೆ ಸರಿಗಿಲ್ಲ ಅಂತ, ತಲೆ ಸರಿಗಿಲ್ಲ ಅಂತ ಹೇಳಿದ್ದಾರೆ. ಅವರು ಯುದ್ಧಕ್ಕಿದ್ದ ನಗ್ತಾ ಬರ್ತಾರೆ, ಅವ್ರ ಕೈಗೂ ಕೊಡ್ತಾರೆ, ಯುದ್ಧಕ್ಕಿದ್ದ ಹೊಡಿಲಿಕ್ಕೂ ಬರ್ತಾರೆ. ಅದು ನೋಡ್ತಾ ಇದ್ದು ಅದನ್ನು ನೋಡಿದ ಮೇಲೆ ಅವರ ಹತ್ರ ನಾವು ಹೋದಾಗ ಇವರು ಒಂದೇ ಥರ ಇರ್ತಾರೆ ಅಂತ ನಾವು ಇಟ್ಕೊಂಡು ಹೋಗ್ತೀವ ಹುಚ್ಚರ ಹತ್ರ. ಇದರೆಲ್ಲ ಮೊದಲೇ ಪ್ರಿಪೇರ್ ಆಗಿರ್ತೀವಿ, ಇವ್ರು ಯಾವಾಗ ಏನು ಬೇಕಾದ್ರೂ ಮಾಡ್ಬೋದಪ್ಪ ಅಂತ ಇರ್ತೀವಿ. ಅವ್ರ ಅಭಿಮಾನ ತೋರಿದ್ರೂ ಹೆದರ್ತಾ ಇರ್ತೀವಿ ನಾವು, ಯಾಕಾದ್ರು ತೋರ್ತಿದಾರಪ್ಪ ಏನ್ ಮಾಡ್ತಾರೋ ಏನು ಅಲ್ವಾ, ಟೆನ್ಷನ್ ಆಗ್ತಾ ಇರುತ್ತೆ. ಅವ್ರ ಅಭಿಮಾನ ಮಾಡ್ತಾ ಇದ್ರೆ ಅವರ ದ್ವೇಷ ನೋಡಿದ್ರೆ ಟೆನ್ಷನ್ ಆಗ್ತಾ ಇರುತ್ತೆ. ಆದರೆ ನಾವೆಲ್ಲ ಅದೇ ಗ್ಯಾಂಗೆ, ಎಲ್ಲರದೇ ಗ್ಯಾಂಗೆ, ಚೂರು ವ್ಯತ್ಯಾಸ. ಅವ್ರು ಇಮ್ಮಿಡಿಯೇಟ್ ಆಗಿ ಸುಖವೂ ತೋರ್ತಾರೆ, ದುಃಖವೂ ತೋರ್ತಾರೆ, ಸಪ್ರೇಟ್ ಆಗಿ ತೋರುತ್ತೆ. ಒಂದು ವಾರ ಅದ್ರಲ್ಲಿ ಚೆನ್ನಾಗಿ ಅಭಿಮಾನ, ಇದಕ್ಕಿದ್ದಂಗೆ ಏನೋ ಮುರಿಯುತ್ತೆ, ಮುಖಿ ಹೋಗ್ತಾ ಇರುತ್ತೆ ಶುರು ಅಲ್ಲಿ ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಬೇಕು ಇವಾಗ, ಅದು ಸ್ವಲ್ಪ ಫಾಸ್ಟ್ ಆಗಿರೋ ಉತ್ತರ ಗ್ಯಾಂಗು, ಸ್ಲೋ ಆಗಿರೋ ಉತ್ತರ ಗ್ಯಾಂಗ್ ಅಷ್ಟೇ. ಇವರು ಅಷ್ಟೇ ಯಾವಾಗ ಬೇಕಾದ್ರೂ ಕೈ ಕೊಡ್ತಾರೆ ಅಂತ ತಲೆಯಲ್ಲಿ ಫಿಕ್ಸ್ ಆದವ ಅವಾಗ ಯಾರು ಅಭಿಮಾನ ಪಟ್ಟು ಅಪ್ಪಪ್ಪ ನಮಸ್ಕಾರ ಮಾಡಿದ್ರ ಬಹಳ ಒಳ್ಳೆದಪ್ಪ ಇವನು ಯಾವಾಗೂ ಕಲ್ಲು ಹಾಕ್ತಾನೆ ಅಂತ ಹೇಳಿದ್ರೆ ದೇವರ ಇರ್ತೇವೆ. ಅಭಿಮಾನ ಬಂದ ಬಾಯಲ್ಲೇ ನಿಂದನೆಯನ್ನು ಕೇಳಲಿಕ್ಕೆ ಸಿದ್ಧರಾದವ. ನಾವು ಮನಸ್ಸಿಗೆ ಅಷ್ಟಿರಲ್ಲ, ಅಪ್ಪ ಇದು ಗೊತ್ತಿದ್ದಕ್ಕೆ ಏನಾದರೂ ಪರವಾಗಿಲ್ಲ ಅಂತ ಹೋಗ್ತಾ ಇರ್ತೀವಿ. ಹಾಗೆ ವ್ಯಕ್ತಿಗಳ ಅಭಿಮಾನ ಹೀಗಾದರೆ ಬೆಳಿಗ್ಗೆಯಿಂದ ಅದು ಸ್ವಲ್ಪ ಖಾರ. ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಯಾರೇ ಆಗಲಿ, ಈ ಟ್ಯಾಬ್ಲೆಟ್ ಹಾಕೋಂತ ಬಂದ್ಬಿಡಿ. ಇದ್ದಷ್ಟು ಕಾಲ ಇರ್ತಾರೆ, ಸ್ವಾಮಿ ಕರ್ಕೊಂಡು ಹೋದ್ರೆ ಹೊರಟೋಗ್ತಾರೆ. ಇವರು ಯಾರೂ ಇರಲ್ಲ, ನಾನೇ ಇರಲ್ಲ, ಇವರೆಲ್ಲರೂ ಪರ್ಮನೆಂಟ್ ಆಗಿ ನನ್ನ ಜೊತೆಗೆ ಇರಂತ ಕೇಳುವುದು ತಪ್ಪು. ಅವರವರ ಕರ್ಮಾನುಸಾರ ಕರ್ಕೊಂಡು ಹೋಗ್ತಾನೆ ಸ್ವಾಮಿ. ನಾನು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂದರೆ ಸ್ವಾಮಿಯು ನಿನ್ನ ಅಧೀನ. ಆ ನಿನ್ನ ಅಧೀನ ಎಂಬ ಶಬ್ದದಲ್ಲಿ ಇಷ್ಟ ಅರ್ಥ. ಇವ್ರು ಯಾವಾಗ ಬೇಕಾದ್ರೆ ಕೈ ಕೊಡ್ಬೋದು, ಇವ್ರ ಅಭಿಮಾನ ಬೇಕಾದರೂ ಪಲ್ಟಿ ಹೊಡಿಬೋದು, ಇವರೇ ಪಲ್ಟಿ ಹೊಡಿಬೋದು, ನಾನೇ ಪಲ್ಟಿ ಹೊಡಿಬೋದು. ಎಲ್ಲದಕ್ಕೂ ನಾನು ಸಿದ್ಧ ಆಗಿರಬೇಕು ಅಂದುಕೊಂಡ್ರೆ ಅದು ಸದಾ ಮನಸ್ಸಿನಲ್ಲಿ ಬರ್ತಾ ಇದ್ರೆ ಅವರು ಹೇಗೆ ಮಾಡ್ತಾ ಇದ್ರು ಯಾರು ಬರ್ಬೋದ್ರು ಕೂಡ ಆಯ್ತಪ್ಪ ಸ್ವಾಮಿ ಇಷ್ಟು ಕಾಲ ಇಟ್ಟ ಕರ್ಕೊಂಡು ಹೋದ ನಿನ್ನ ಚಿತ್ತ, ನಾನು ಯಾವಾಗ ಕರ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಇರ್ಲಿಕ್ಕೆ ಸಾಧ್ಯ. ಅವಾಗ ಏನಾಗುತ್ತೆ, ಬಂದ ಕೆಲಸ ನಡೆಯುತ್ತೆ. ಬಂದ ಕೆಲಸ ದೇವರ ನೆನಪು. ಅದೇ ಬಿಟ್ಟು ಇವರು ಸುತ್ತೇ ಒದ್ದಾಡ್ತಾ ಇರ್ತೀವಿ, ವ್ಯಕ್ತಿಗಳ ಸುತ್ತು ಪದಾರ್ಥಗಳ ಸುತ್ತು ಒದ್ದಾಡಿ ಒದ್ದಾಡಿ ಪ್ರಾಣ ಬಿಡ್ತೀವಿ, ಅವರ ನೆನಪೇ ಹೋಗಿರುತ್ತೆ. ಈಗ ಈ ಟ್ಯಾಬ್ಲೆಟ್ ಹಾಕುವಂತ ಬಂದ್ರೆ ಅಯ್ಯೋ ರಾಮ ಇವರಿಗಾಗಿ ಒದ್ದಾಡಬೇಕಾ, ಹಾಗಂತ ಯಾರನ್ನ ಬಿಡಲ್ಲ. ಅಲ್ಲಲ್ಲಿ ದೇವರನ್ನು ನೋಡಿ ಪೂಜಾ ಮಾಡಿ ಹೋಗ್ತಾ ಇರ್ತೀವಿ, ಅವ್ರ ನೋಡಿ ನಗತಾ ಮಾತಾಡಿಸ್ತೀವಿ, ಇದಕ್ಕಿಂತ ಜಾಸ್ತಿ. ಇವಾಗ ನಗತಾ ಮಾಡೋದು ಹೇಗೆ, ಅಲ್ಲಿರೋ ದೇವರ ನೋಡಿ ಸ್ವಾಮಿ ಕರ್ಕೊಂಡು ಬರ್ತಾ ಇದೆಯಾ ಗೊಂಬೆಯನ್ನ, ಇಲ್ಲ ಅಭಿಮಾನ ತೋರ್ತಾ ಇದೆಯೋ ನಿನ್ನ ಪೂಜಾ ಹರಿಯೇ ತಗೊಳ್ರಿ, ಹಾಗೊಂದು ಕೊಡ್ತೀರಾ ತಗೊಳ್ರಿ ಅಂದಾಗ ಸ್ವಾಮಿಗೆ ಕೊಡ್ತೀವಿ ತಗೊಪ್ಪ. ಎಷ್ಟು ಚೆನ್ನಾಗಿರುತ್ತೆ ಜೀವನ, ಆನಂದಮಯವಾಗಿರುತ್ತೆ, ಟೆನ್ಷನ್ ಇರಲ್ಲ, ಪ್ರಶಾಂತವಾಗಿರುತ್ತೆ. ಬಂದ ಕೆಲಸ ಯಾರಿಗೆ ನೆನಪಿರುತ್ತೋ ಅವರು ಬದುಕ್ತಾರೆ. ಬಂದ ಕೆಲಸ ಮರೆತು ಎಲ್ಲರ ಮೇಲೆ ಅಭಿಮಾನ ಇಟ್ಟುಕೊಂಡಿರ್ತಾರೋ ಅವರೇ ಒದಾಡ್ತಾ ಇರ್ತಾರೆ. ಅದು ನಾವು ಯಾರು ನೀವೇ ನಿರ್ಣಯ ಮಾಡಿಕೊಳ್ಳಿ. ಅದಕ್ಕೆ ಹೊರಟದ್ದು ಷೋಡಶಿ ಅಂದ್ರೆ ಯಾವುದೋ ಅಲ್ಲ, ಏನೋ ಒಂದು ಗ್ರಂಥ ಸುಮ್ಮನೆ ಹೇಳಿದ್ದಾರೆ, ಅಲ್ಲಿ ಹೇಳಿದ್ರು ಆ ರೆಫರೆನ್ಸ್ ಇವ್ರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟರು, ಮತ್ತೆ ನೀನೇನು ಮಾಡಿದೆ ಅಲ್ವಾ. ಆ ಸ್ವಾಮಿ ಹೀಗೆ ಹೇಳಿದ್ರು, ಈ ಸ್ವಾಮಿ ಹೀಗೆ ಹೇಳಿದ್ರು, ಪಾಠ ಒಳ್ಳೆಯದಪ್ಪ ಎಲ್ಲ ಹೇಳಿದ್ರು. ಇಂಥದ್ದಾಗಿ ಏನು ಬಂತು, ನನ್ನ ಸಂಬಂಧ ಇಲ್ಲ, ಅವ್ರು ಹೇಳಿದ್ರು ಇದು ಹೇಳಿದ್ರು, ನಾನು ನನ್ನ ಪಾಡಿಗೆ ಹೋದೆ ಮತ್ತು ಯಥಾ ಪ್ರಕಾರ ಸಿದ್ಧರಷ್ಟು ಅಂತ ಹೇಳಿ ಅದಕ್ಕೆ ಹೇಳಿದ್ರು. ನೀನೇ ಮಾಡ್ತೀವಿ ನೋಡೋದು ಮಹಾರಾಯ, ಮನಸ್ಸಿನಲ್ಲಿ ಅನುಸಂಧಾನವಂತ ಅಂತ ಕೇಳ್ತಾ ಇದ್ದಾರೆ. ಬಲಿಗೆ ಶ್ರೀಕೃಷ್ಣ ಅಂತ